ಯಾವಾಗ ನೋಡಿದ್ರು ನಮ್ಮನ್ನು ಹೊಳೆಕೊಂಡು ಮಾಡಿ
ಪ್ರಾರಬ್ಧ ಕರ್ಮ ಯಾರಪ್ಪ ಪ್ರಾರಬ್ಧ ಕರ್ಮ ಬಿಡೋದಿಲ್ಲ. ರುದ್ರದೇವರು ಎಂತ ದೇವ ದೇವತೆಗಳಿಗೂ ಅನ್ವಯಿಸ್ಬೇಕು.
ಅದೆಲ್ಲ ಗೊತ್ತು, ಪಾಠಕ್ಕೆ ಬರ್ತೀವಿ ಎಲ್ಲ ಗೊತ್ತಿ. ಈಗಿನ ಕಾಲದವರು ನಮ್ಮನ್ನು ಬೈತಿರಲ್ಲ,
ಅವ್ರು ಅವ್ರಿಗೆ ಅವ್ರು ಹೇಳ್ಬೇಕು ಅಂತ ಮಾಡಿದವ್ರಿಗೆ ಈ ತರ ಆಗುತ್ತೆ, ಇನ್ನು ಏನು ಮಾಡಿದವ್ರಿಗೆ ಇನ್ನೂ ಬೋರ ಆಗುತ್ತೆ, ಆ ತರ ಮಾಡಿದವ್ರಿಗೆ ಹೀಗಾಗುತ್ತೆ, ಏನು ಮಾಡಿದವ್ರಿಗೆ ಇನ್ನೂ ಏನು ಆಗುತ್ತೆ. ಅಲ್ಲ ದೇವ್ರಿದ್ರೆ ದೇವ್ರಿದ್ರೆ ನಮ್ ಮನ್ಸು ಇರ್ಬೇಕಲ್ಲ. ಇವಾಗ ನಾವು ದೇವ್ರ ಹತ್ರ ಕೂತಿರ್ತೀವಿ, ಮನ್ಸಿನೆಲ್ಲೋ ಇದ್ರೆ ಅದು ಪ್ರಯೋಜನ ಇಲ್ಲ. ಇವಾಗ ನಮ್ ಮನ್ಸು ಇವಾಗ ಬೇರೆ ಕಡೆ ಇರ್ತಾರೆ, ಅವ್ರ ಮನ್ಸು ದೇವ್ರನ್ನೇ
ಅವರು ಗಟ್ಟಿಯನ್ನೇ.
ಅಲ್ಲಪ್ಪ ಯಾವುದೋ ಜನ್ಮದ್ದು ಇವಾಗ ನೋಡಿ, ಇವಾಗ ಒಂದ್ ಜನ್ಮದಲ್ಲ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಅಲ್ಲ ಒಂದ್ ಜನ್ಮದಲ್ಲ, ಇವಾಗ ನಾವು ಇವತ್ತು ಇವಾಗ ನಾನು ಮಾಡೋದು ಎಷ್ಟೋ ಕೋಟಿ ಜನ್ಮದ್ದು ಅನ್ಭವಿಸಿದ್ದಾರೆ, ಒಂದು ಕೋಟಿ ಜನ್ಮ ಬರುತ್ತೆ.
ಯಾವುದೋ ಜನ್ಮದಲ್ಲಿ ನಮ್ಮ ಗಣ ತಿಂದಿರಲ್ಲ
ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ. ಗೀತಾ ತಾತ್ಪರ್ಯ ಉಚ್ಯತೆ. ಇಂದಿರಾವದನಾಂ ಭೋಜ ರಾಜಹಂಸಾಯ ವಿಷ್ಣವೇ ಅಮಂದಾನಂದ ಸಂದೋಹ ಸುಂದರಾಕೃತಯೇ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರ. ಸ ಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ. ನಾ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ ಪ್ರಣಮ್ಯ ಚರಣದ್ವಂದ್ವಂ ಗುರುಣಾಂ ತತ್ಕೃಪಾಬಲ. ವ್ಯಾಕರಿಷ್ಯೇ ಯಥಾ ಬೋಧಂ ಗೀತಾ ತಾತ್ಪರ್ಯ ನಿರ್ಣಯಂ. ಪುರುಷಃ ಪ್ರಕೃತಿಸ್ಥಃ ಇತಿ ಉಕ್ತಂ. ತತ್ರ ಸ್ವತಃ ಶುದ್ಧಸ್ಯ ಜೀವಸ್ಯ ಪ್ರಕೃತಿಸ್ಥತ್ವೇ ಕಿಂ ಕಾರಣಮಿತ್ಯತಃ ಉಚ್ಯತೆ ಕಾರಣಂ ಇತಿ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಅಂತ ಶ್ಲೋಕ. ಅದಕ್ಕೆ ಅರ್ಥ ಪುರುಷಃ ಪ್ರಕೃತಿಸ್ಥಃ, ಪುರುಷ ಅಂದರೆ ಜೀವ, ಪ್ರಕೃತಿಸ್ಥಃ ಪ್ರಕೃತಿಗೆ ಒಳಗಾದವನಾಗಿ ಪ್ರಕೃತಿಯಲ್ಲಿ ನೆಲೆಸಿರುವವನಾಗಿ ಮುಂದೆ ಪ್ರಕೃತಿಯ ಗುಣಗಳನ್ನು ಅನುಭವಿಸ್ತಾನೆ ಅಂತ ಹೇಳಿದರು. ತತ್ರ ಸ್ವತಃ ಶುದ್ಧಸ್ಯ ಜೀವಸ್ಯ, ಜೀವ ಸ್ವತಃ ಶುದ್ಧ ಅಂಥವನು ಪ್ರಕೃತಿಸ್ಥತ್ವೇ ಪ್ರಕೃತಿಯೊಳಗಿರೋದಾದರೆ ಕಿಂಗ್ ಕಾರಣ, ಅದಕ್ಕೇನು ಕಾರಣ? ಶುದ್ಧನಾಗಿರತಕ್ಕಂಥ ಅಪ್ರಾಕೃತನಾದ ಜೀವ ಪ್ರಕೃತಿಯಲ್ಲಿರೋದಕ್ಕೇನು ಕಾರಣ ಅಂತ ಹೇಳಿದರೆ, ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಕಾರಣಂ ಗುಣಸಂಗ, ಗುಣಗಳ ಅಭಿಮಾನ ಅವುಗಳ ಸಂಪರ್ಕವನ್ನು ಏನು ಮಾಡುತ್ತೆ, ಪ್ರಕೃತಿಯ ಸಂಬಂಧಕ್ಕೆ ಒಳಪಡಿಸುತ್ತೆ. ತತ್ರ ಪರಮಾತ್ಮನು ಜೀವಭಾವೇನ ಆಚಾರ್ಯ ಮೇಲಿದೆ, ಅಶ್ಯ ಜೀವಶ್ಯ ಜೋನಿ ಜನ್ಮಸು ಕಾರಣಂ ಸತ್ವಾದಿ ಗುಣಸಂಗ ಸದಸತ್ ಯೋನಿ ಜನ್ಮಸು. ಸದ್ಯೋನಿ ಜನ್ಮಸು, ಅಸದ್ಯೋನಿ ಜನ್ಮಸು, ಸದಸದ್ಯೋನಿ ಜನ್ಮಸು, ಮೂರು ರೀತಿ ಅರ್ಥ. ಸದ್ಯೋನಿಗಳಲ್ಲಿ ಅಂದರೆ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿ ಜಾಯತೆ, ಸದ್ಯೋನಿಗಳಲ್ಲಿ ಹುಟ್ಟೋದು. ಇನ್ನು ದುರ್ಯೋನಿಗಳಲ್ಲಿ ಹುಟ್ಟೋದು, ಶಂಕರ್ಣ ಮೊದಲಾದ ದೊಡ್ಡ ದೇವತೆಗಳು ಕೂಡ ಶಾಪವಶಾತ್ ಏನು ಮಾಡಿದರು, ಅವರು ದೈತ್ಯನಾಗಿ ಹುಟ್ಟಬೇಕಾಯ್ತು, ಅದಕ್ಕೆ ದುರ್ಯೋನಿಯಲ್ಲಿ ಹುಟ್ಟೋದು. ಇನ್ನೊಂದು ಸರಸದ್ಯೋನಿ, ಈ ಕಡೆ ಸದ್ಯೋನಿನ ದುರ್ಯೋನಿನಲ್ಲ, ಆ ರೀತಿ ಇರತಕ್ಕ ಮನುಷ್ಯ ಜನ್ಮಾದಿಗಳು ಸಾಮಾನ್ಯತಃ. ಇದಕ್ಕೇನು ಕಾರಣ ಅಂದರೆ ಸತ್ವಾದಿ ಗುಣಸಂಗ, ಸತ್ವಗುಣ ಅದೆಲ್ಲ ಬರುತ್ತೆ. ಯಾವಾಗ ಸತ್ವಗುಣ ಜಾಸ್ತಿ ಇರುತ್ತೋ ಆವಾಗ ಮೃತನಾದರೆ ಏನಾಗ್ತಾನೆ, ಅವನು ಸದ್ಯೋನಿಯಲ್ಲಿ ಹುಟ್ಟುತ್ತಾನೆ. ತಮೋಗುಣ ಜಾಸ್ತಿ ಇದ್ದಾಗ ಸತ್ತಾಗ ತಿರುಯೋಗ್ಯೋನಿ ನರಕಾದಿಗಳಿಗೆ ಹೋಗ್ತಾನೆ, ತಿರುಯೋಗ್ಯೋನಿಯಲ್ಲಿ ಹುಟ್ಟುತ್ತಾನೆ. ಮಧ್ಯದಿಲ್ಲ ಆದರೆ ಮಧ್ಯದಲ್ಲಿ ಹುಟ್ಟುತ್ತಾನೆ, ಅದು ರಜೋಗುಣ ಜಾಸ್ತಿ ಇದ್ದಾಗ. ಊರ್ಧ್ವಂ ಗಚ್ಚಂತಿ ಸತ್ವಸ್ತಃ ಎಲ್ಲ ಮುಂದೆ ಹೇಳ್ತಾರೆ, 14ನೇ ಅಧ್ಯಾಯ 13-14ರಲ್ಲೆಲ್ಲ ಬರುತ್ತೆ. ಅದಕ್ಕೆ ಸದಸದ್ಯೋನಿ ಜನ್ಮಸು. ತತ್ರ ಪರಮಾತ್ಮನು ಜೀವಭಾವೇನ ಶರೀರ ಸಂಬಂಧಾದ್ಯುಕ್ತೌ ಶುದ್ಧಸ್ಯ ಕಿಂ ಕಾರಣಂ ಶರೀರ ಸಂಬಂಧಾದೇ ರೀತ್ಯತಃ ಸಗುಣತ್ವಂ ತತ್ ಕಾರಣ ಮುಚ್ಚತೆ ಇತಿ ಅನ್ಯಥಾ ಪ್ರತೀತಿರಾಸಾಯಾಹ ಅಸ್ಯೇತಿ. ಅವ್ರು ಏನ್ ಮಾಡಿದ್ದಾರೆ, ಈ ಶ್ಲೋಕದ ಅದ್ವೈತಗಳು ಬೇರೆ ಎಲ್ಲರೂ ಏನು ಅರ್ಥ ಮಾಡಿದ್ರೆ, ಇಲ್ಲಿ ಪ್ರಕೃತಿ ಅಂದ್ರೆ ಪ್ರಕೃತಿ ಜಡ ಪ್ರಕೃತಿ ಅಷ್ಟೇ, ಪುರುಷ ಅಂದ್ರೆ ಜೀವ ಅಂತ ಅಷ್ಟೇ ಅರ್ಥ ಮಾಡಿತ್ತು. ಆಚಾರ್ಯ ಒಬ್ಬರೇ ಏನು ಹೇಳಿದ್ರು, ಪುರುಷ ಅಂದ್ರೆ ಇಬ್ರು, ಪರಮ ಪುರುಷ ಜೀವ ಎರಡನೇದು, ಪ್ರಕೃತಿ ಚೇತನ ಪ್ರಕೃತಿ ಎರಡು. ಅವರೇನು ಅರ್ಥ ಮಾಡಿ, ಬೇರೆ ಅರ್ಥ ಗೊತ್ತಿಲ್ಲ ಅವರಿಗೆ, ಅದಕ್ಕೊಂದೇ ಅರ್ಥ ಇಟ್ಕೊಂಡು, ಈ ಪುರುಷ ಪ್ರಕೃತಿ ಅಂದ್ರೆ ಈ ಪರಮಾತ್ಮನೇ ಪ್ರಕೃತಿಯಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅವಿದ್ಯೆಯಿಂದ ಅಂತ ಆ ರೀತಿ ಅರ್ಥ ಮಾಡಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿ ಶರೀರ ಸಂಬಂಧ, ಶರೀರ ಸಂಬಂಧ ಇರೋದ್ರಿಂದ ಉಕ್ತ ಶುದ್ಧಸ್ಯ ಕಿಂ ಕಾರಣಂ, ಶರೀರ ಅಶುದ್ಧನಾಗಿದ್ದರೂ ಕೂಡ ಅವನು ಈ ಪ್ರಕೃತಿಯಿಂದ ಕೂಡ ಶರೀರಕ್ಕೆ ಸೇರೋದ್ರಿಂದಾಗಿನೇ ಅವನಿಗೆ ಸಹಸದ್ಯೋನಿಗಳ ಪ್ರಸಂಗ ಬರುತ್ತೆ ಅಂತ ಹೇಳಿ ಅಪಾರ್ಥ ಮಾಡ್ತಾರೆ. ಶುದ್ಧನಾದ ಪರಮಾತ್ಮ ಜೀವನಿಗೆ ಪ್ರಕೃತಿ ಸಂಬಂಧ ಬರುತ್ತೆ ಅಂದ್ರೆ ಅರ್ಥ ಇದೆ. ದೇವರಿಗೆ ಪ್ರಕೃತಿ ಸಂಬಂಧ ಬರುತ್ತೆ ಅಂದ್ರೆ ಮೊದಲೇ ಹೇಳಿದಂತೆ ಯಾರು ದೊಡ್ಡವರಾಗ್ತಾರಾಗ, ಪ್ರಕೃತಿ ದೊಡ್ಡ. ದೇವರನ್ನ ಅಟ್ಯಾಕ್ ಮಾಡೋ ಸಾಮರ್ಥ್ಯ ಇದೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂದ್ರೆ ಅದಕ್ಕೆ ಕಾನ್ಸೆಪ್ಟ್ ಆಫ್ ಗಾಡೆ ಹೊರಟೋಯ್ತಲ್ಲಿ, ಇದು ಅವ್ರು ಮಾಡೋ ದೊಡ್ಡ ತಪ್ಪದು. ಸರ್ವೇಭ್ಯ ಸ್ವತಂತ್ರ ಕಾರಣಂತು ಪರಮೇಶ್ವರ ಇತ್ಯೇವ ಇತ್ಯಾಹ ಉಪದ್ರಷ್ಟ ಹನುಮಂತ ಇತಿ. ಮುಂದೆ ಹೇಳ್ತಾ ಉಪದ್ರಷ್ಟ ಹನುಮಂತ ಚ ಅನ್ನೋ ಪದ ಬಂದಿದೆ. ಅದಕ್ಕೆ ಯಾರು, ಇದಕ್ಕೆಲ್ಲ ಮುಖ್ಯ ದ್ರಷ್ಟ ಜೀವ, ಉಪದ್ರಷ್ಟ ಪರಮಾತ್ಮ. ಜೀವೇಶ್ವರ ಭೇದ ಇಲ್ಲದೆ ಹೋಗಿದ್ರೆ ದ್ರಷ್ಟ ಉಪದ್ರಷ್ಟ ಅನ್ನೋ ಪದ ಉಪಯೋಗಿಸ್ತಿರ್ಲಿಲ್ಲ. ಒಬ್ಬನೇ ಇದ್ರೆ ಅಸಿಸ್ಟೆಂಟು ಚೀಫ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಉಪದ್ರಷ್ಟ ಅನ್ನೋ ಪದ ಉಪಯೋಗಿಸಿದ್ರಿಂದಾಗಿನೇ ಪರಮಾತ್ಮ ಉಪದ್ರಷ್ಟ ಜೀವದ್ರಷ್ಟ. ಅಲ್ಲಿ ಒಂದು ಸಮಸ್ಯೆ ಬಂತು, ಉಪದ್ರಷ್ಟ ಹನುಮಂತೇತಿ. ಉಪ ಅಂಬ ಸಾಮಾನ್ಯ ಲೋಕದಲ್ಲಿ ಉಪಯೋಗಿಸೋದು ಸೆಕೆಂಡರಿ ಸೆನ್ಸ್ದಲ್ಲಿ ಗೊತ್ತಾಯ್ತು, ಉಪನಿರ್ದೇಶಕ ಹಾಗೆಲ್ಲ ಉಪಯೋಗಿಸ್ತಾರೆ, ಉಪಕರ ಕರಣ ಉಪಕರಣ ಹಾಗೆಲ್ಲ. ಅದಕ್ಕೆ ಇಲ್ಲಿ ಅರ್ಥ ಅಲ್ಲ ಉಪದ್ರಷ್ಟ ಹನುಮಂತಾಚ ಅಂತ ಹೇಳಬೇಕಾದ್ರೆ, ಸರ್ವೇಭ್ಯ ಉಪರಿ ದ್ರಷ್ಟ ಯದ್ ಉಪದ್ರಷ್ಟೃನಾಮಕಃ. ಉಪರಿ ವಿದ್ಯಮಾನ ದ್ರಷ್ಟ, ಮೇಲಿರೋಣ ಉಪರ್ ಉಪರ್ ನಮ್ಮದು ಅಲ್ಲಿ ಸೆಕೆ ಅಲ್ಲಿ ಬೇರೆ ಉಪರಿ ಮೇಲೆ ಅಂತ ಅರ್ಥ, ಮೇಲಿರತಕ್ಕಂಥ ದ್ರಷ್ಟ. ಅದ ಮೇಲಿದ್ದವನ್ನೆಲ್ಲ ನೋಡ್ತಾ, ಮನೆ ಪದ್ಧತಿ ಬಂದಿದೆ ಹೇಳೋದು ಕೂಡ, ಮೇಲಿನವನ್ನೆಲ್ಲ ನೋಡ್ತಾನೆ. ಸೊ ಉಪದ್ರಷ್ಟ ಅನ್ನ ಅರ್ಥ, ಉಪರಿ ವಿದ್ಯಮಾನ ದ್ರಷ್ಟ. ಅಭವು ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ಬೇಕು, ಸೆಕೆಂಡರಿ ಸೆನ್ಸ್ನಲ್ಲಿ ಉಪಯೋಗಿಸ್ಬಾರ್ದು. ಧಾತುಗಳಿಗೆ ಅನೇಕ ಅರ್ಥ ಇದೆ, ಅದೆಲ್ಲ ಉಪ ಅಂಬದ ಏನದು ಪ್ರಿಫಿಕ್ಸ್, ಪ್ರಿಫಿಕ್ಸ್ಗಳಿಗೆ ಅನೇಕ ಅರ್ಥ ಇರುತ್ತೆ, ಅರ್ಥಕ್ಕೆ ತಕ್ಕಂತೆ ಏನಾಗುತ್ತೆ ಅದರ ಅರ್ಥ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಈ ಅರ್ಥದಲ್ಲಿ ಉಪದೃಷ್ಟ ಉಪಸರ್ಗ ನಾಮ ಅನೇಕ ಅರ್ಥತ್ವ ಅಂತ ಒಂದು ಮಾತಿದೆ. ಧಾತುಗಳಿಗೂ ಅನೇಕ ಅರ್ಥ, ಉಪಸರ್ಗಗಳಿಗೂ ಅನೇಕ ಅರ್ಥ ಇದೆ. ಯದ್ ಉಪದ್ರಷ್ಟೃ ನಾಮಕಃ, ಇಲ್ಲಿ ಉಪದ್ರಷ್ಟ ಅಂದ್ರೆ ಈ ಅರ್ಥನೇ ಮಾಡಬೇಕು. ಸರ್ವೇಭ್ಯ ಉಪರಿ ದ್ರಷ್ಟ ಯದ್ ಉಪದ್ರಷ್ಟೃ ನಾಮಕಃ ಸ್ವಾತಂತ್ರ್ಯ ಸ್ವಾನುಕೂಲ್ಯೇನ ಮತ್ಯ ಪ್ರೇರಯತಿ ಸ್ಮಯತಿ ಹನುಮಂತ ಅಂತಿದೆ. ಅದು ಹಾಗೇನೆ ನೋಡೋದಕ್ಕೆ ಏನನ್ಸುತ್ತೆ, ಜೀವ ಮಂತ ಪರಮಾತ್ಮ ಹನುಮಂತ. ಅಪ್ಪ ಏನನ್ನಿಸ್ದಾಗ, ಮಂತ ಅಂದ್ರೆ ತಿಳಿಯೋನು, ಜೀ ಪರಮಾತ್ಮ ಅಂದ್ರೆ ಹನುಮಂತ, ಅವನು ಫಾಲೋ ಮಾಡಿ ತಿಳಿಯೋನು ಅಂತ ಆಗಿಬಿಡುತ್ತ. ಯಾಯಿ ಅನುಯಾಯಿ, ಅನುಯಾಯಿ ದೊಡ್ಡವನು, ಯಾಯಿ ದೊಡ್ಡವನು, ಯಾಯಿ ದೊಡ್ಡವನು. ಇಲ್ಲಿ ಅರ್ಥ ಬರುತ್ತೆ, ಅರ್ಥ ಅಲ್ಲ ಇಲ್ಲಿ. ಅನು ಯಾಯಿ ಅಂತ ಹೇಳಿದ್ರೆ ಸ್ವಾನುಕೂಲ್ಯೇನ ಮತ್ಯ ಪ್ರೇರಯತಿ, ತನ್ನ ಅನುಕೂಲಕ್ಕೆ ತಕ್ಕಂತೆ ಪ್ರೇರೇಪಣೆ ಮಾಡೋದರಿಂದ ಪರಮಾತ್ಮ ಹನುಮಂತ ಅಷ್ಟೇ ಹೊರತು ಏನಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಇವನು ಯಾವುದೋ ಒಂದು ಸೆಕೆಂಡರಿ ಆಫೀಸರ್ ಅಥವಾ ಕನ್ಸಲ್ಟ್ ಮಾಡ್ತಾರೆ, ಮೇಲಿನ ಆತ್ಮನ ಅನುಮತಿ ತಗೋಬೇಕು ಅಂತ ಹೇಳ್ತಾರೆ, ಮೇಲಿನವ್ರನ್ನ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಮತಿ ದೊಡ್ಡದು ಅನುಮತಿ ದೊಡ್ಡದು, ಅಲ್ಲಿ ಅನುಮತಿ ದೊಡ್ಡದು. ಅವ್ರ ಅನುಮತಿ ಕೊಡಲಿಲ್ಲ, ಅವರು ನನಗೆ ಮತಿ ಇತ್ತು ಅವ್ರ ಅನುಮತಿ ಕೊಡಲಿಲ್ಲ. ಅದ್ರೆ ಯಾರು ದೊಡ್ಡವ್ರೀಗ, ಅನುಮತಿ ಕೊಡೋರು. ಸ ಹನುಮಂತ ಅರ್ಥ ಮಾಡಬೇಕು ಸಾಮಾನ್ಯವಾಗಿ, ಇದು ಸಿಂಪಲ್ ಎಲ್ಲ ಆನ್ಸರ್. ದೊಡ್ಡವ್ರ ಬಗ್ಗೆ ಹೇಳಬೇಕಾದ್ರೆ ಪದಗಳಿಗೆ ಅರ್ಥನ ಏನು ಮಾಡಬೇಕಾಗ, ದೊಡ್ಡ ಅರ್ಥ ಮಾಡಬೇಕು. ಚಿಕ್ಕವ್ರಿಗೆ ಹೇಳಬೇಕಾದ್ರೆ ಕಡಿಮೆ ಮಾಡಬೇಕು, ದೊಡ್ಡವ್ರಿಗೆ ಹೆಚ್ಚು ಮಾಡಬೇಕು. ಉಳಿದವ್ರು ಹಾಗಲ್ಲ, ಬ್ರಹ್ಮನಿಗೆ ಹೇಳೋ ದೇವರಿಗೆ ಹೇಳೋ ಅರ್ಥನೇ ತೀರಾ ಕಡಿಮೆ ಮಾಡಿ ಹಾಕ್ಬಿಡ್ತಾರೆ, ಇಲ್ಲದ ಅರ್ಥ ಬೇರೆ ಕೊಡಿಸೋ ಪ್ರಯತ್ನ, ಅವಿದ್ಯೆಗೆ ಇಲ್ಲದ ಕೂಡ ಸೇರಿಸ್ತಾರೆ, ಬ್ರಹ್ಮನಿಗೆ ಇರೋ ಶಕ್ತಿ ತೆಗೆದು ಬಿಡ್ತಾರೆ. ಇದು ತಪ್ಪು, ಅರ್ಥ ಮಾಡೋದ ರೀತಿ ಅಲ್ಲ. ಯಾರ ಬಗ್ಗೆ ಎಷ್ಟೋದ್ರೆ ಯಾರ ಬಗ್ಗೆ ಮಾತಾಡ್ತಿ ಹುಷಾರು ಅಂತಾರಲ್ಲ ಹಾಗೆ, ಯಾರ ಬಗ್ಗೆ ಮಾತಾಡ್ತಿ ಹುಷಾರು ಅಂತ ಹೇಳಿದ್ರೆ ಯಾವುದೋ ಆ ರೀತಿಯಲ್ಲಿ ಸಾನು ತನ್ನ ಅನುಕೂಲಕ್ಕೆ ತಕ್ಕಂತೆ. ದೇವರು ದೇವರು ನನ್ನ ಇಷ್ಟ ಬಂತ ಮಾಡ್ತೇನೆ, ಯಾಕೆ ಸ್ವತಂತ್ರ ಆತ, ಸ್ವತಂತ್ರನ ಏನ್ ಪವರ್ ಇದೆ ಯಾವಾಗಲೂ ಕೂಡ ಇಷ್ಟಪಟ್ಟ ಆನುಕೂಲ್ಯ ಅಂತ ಹೇಳಿದ್ರೆ ಈ ಅರ್ಥದಲ್ಲ, ದೇವರು ತನಗೇನು ಹೆಲ್ಪ್ ಬೇಕಾಗಿದೆ ಆ ರೀತಿ ಮಾಡ್ತಾನೆ ಎಂಬ ಅರ್ಥದಲ್ಲ, ತನ್ನ ಸಂಕಲ್ಪಕ್ಕೆ ಅಂತ ಅರ್ಥ. ಸಂಕಲ್ಪ ಹೇಗೆ ಮಾಡ್ತಾನೆ ಪರಮಾತ್ಮ, ಸಾಪೇಕ್ಷತ್ವ ತಿಂದು ಹೇಳ್ಬಿಟ್ಟಿದ್ದಾರೆ. ನಮಗೆಲ್ಲ ಏನು ಗೊತ್ತಿಲ್ಲ, ಈಗಿಂದಷ್ಟೇ ನಮಗೆ ಗೊತ್ತು, ಸ್ವರೂಪ ಗೊತ್ತಿಲ್ಲ, ಅನಾದಿ ಕರ್ಮ ಗೊತ್ತಿಲ್ಲ, ಪ್ರಯತ್ನ ಏನು ಮಾಡಿವೆ ಗೊತ್ತಿಲ್ಲ. ಆದರೆ ದೇವರಿಗೆಲ್ಲ ಗೊತ್ತಿರೋದ್ರಿಂದ ಅದಕ್ಕೆ ಅನುಕೂಲ್ಯೇನ, ಏನ್ ಹೇಳ್ಬೇಕಾದ್ರೆ ವೈಷಮ್ಯ ನಿರ್ಗುಣೆ ಸಾಪೇಕ್ಷತ್ವ ತಥಾಹಿ ದರ್ಶಯತೆ ಅಂತಿಂದೆ ಸೂತ್ರ ಹೇಳ್ಬಿಟ್ಟಿದ್ದಾರೆ. ಅದು ಆ ರೀತಿ ಆನುಕೂಲ್ಯ, ಈ ರೀತಿ ಆನುಕೂಲ್ಯ ಅಲ್ಲ. ಉಪದ್ರಷ್ಟೃ ನಾಮಕ ಸ್ವಾತಂತ್ರ್ಯ ಸ್ವಾನುಕೂಲ್ಯೇನ ಮತ್ಯ ಪ್ರೇರಯತಿ ಸ್ಮಯತ್, ತನ್ನದೇ ಆದ ಅನುಮತಿಯಿಂದ ಕೊಡೋದ್ರಿಂದಾಗಿನೇ ಪರಮಾತ್ಮನದೇ ಸ್ವಾರ್ಥ. ಉಪದ್ರಷ್ಟ ಅನ್ನೋ ಪದನು ಮಿಸ್ಲೀಡಿಂಗ್ ಕಾಣಿಸ್ತು, ಹನುಮಂತ ಅನ್ನೋ ಪದನು ಹಾಗೆ ಕಾಣಿಸ್ತು. ಎರಡು ಅರ್ಥ ಹೇಳಿದ್ದಷ್ಟೇ ಅಲ್ಲ, ಅದು ಆಧಾರ ಕೊಟ್ಟ ಅರ್ಥ ಹೇಳ್ತಾರೆ. ಹನುಮಂತೇತಿ ಕಥಿತ ಸ್ವಯಂ ಪ್ರಭು ರಜೋಹರಿ, ಅದು ದೇವರಿಗೆ ಹನುಮಂತ ಅಂತ ಹೆಸರಿದೆ. ಉಪದ್ರಷ್ಟು ಒಂದು ಆ ಕಾರಣಕ್ಕಿದೆ, ಹನುಮಂತರು ಅಂತ ಈ ಕಾರಣಕ್ಕೆ ಹೆಸರಿದೆ. ಪ್ರಭು ರಜೋಹರಿ ಮಹಾಶಕ್ತಿರ್ಯತೋ ವಿಷ್ಣು ಮಹೇಶ್ವರ ಇತೀರಿತ ಪರಮತ್ವ ಪರಮತ್ವಾಚ್ಯ ಸರಸೈವ ಹನುಮಂತೃತ್ವ ಮುಚ್ಚತೆ. ವಿಷ್ಣುವಿಗೆ ಮಹೇಶ್ವರ ಅಂತ ಹೆಸರು, ಯಾತಕ್ಕೆ ಈಶ್ವರ ಅಂದರೆ ಸಮರ್ಥ, ಮಹೇಶ್ವರ ಅಂದರೆ ಮಹಾಶಕ್ತಿರ್ಯತ ತುಂಬ ದೊಡ್ಡ ಶಕ್ತಿವಂತನಾದ್ದರಿಂದ ವಿಷ್ಣುವಿಗೆ ಮಹೇಶ್ವರ ಅಂತ ಕರೀತಾರೆ. ಪರಮತ್ವಾಚ್ಯ ತಸ್ಯೈವ ಹಿ ಹನುಮಂತೃತ್ವ ಮುಚ್ಚತೆ, ಅವನು ಅತ್ಯಂತ ದೊಡ್ಡವನಾದ್ದರಿಂದ ಸರ್ವೋತ್ತಮನಾದ್ದರಿಂದ ಹನುಮಂತೃ ಅನುಮತಿ ಕೊಡುವವನು ಒಂದು ಸಾಮರ್ಥ್ಯ ಅವನಿಗೆ ಹೊರತು ಬೇರೆಯವರಿಗಿಲ್ಲ. ಸಯ ವಿತ್ ಪರ್ಮಿಷನ್ ಆಫ್ ದಿ ಸುಪೀರಿಯರ್ ಅಂತಾರದು, ವಿತ್ ಪರ್ಮಿಷನ್ ಆಫ್ ಇನ್ಫೀರಿಯರ್ ಅಂತ ಯಾರು ಕರೆಯೋದಿಲ್ಲ. ವಿತ್ ಪರ್ಮಿಷನ್ ಆಫ್ ಸುಪೀರಿಯರ್ ಎಂಬುದೇ ಉಪಯೋಗಿಸ ಪದ. ಅದಕ್ಕೆ ಬರೀ ಸುಪೀರಿಯರ್ ಅಲ್ಲ, ಸರ್ವೋತ್ತಮನಾದ್ದರಿಂದ ಸರ್ವಾನುಮಂತೃ ಪರಮಾತ್ಮ. ಪರಮತ್ವಾಚ್ಯತಶ್ಚೈವ ಹಿ ಹನುಮಂತೃತ್ವ ಮುಚ್ಚತೆ ಸಯೇವ ಸರ್ವ ದೇಹೇಶು ದೇಹಿ ನೋನ್ಯೋ ವ್ಯವಸ್ಥಿತ. ಸಯೇವ ಪರಮಾತ್ಮನೇ ಸರ್ವ ದೇಹೇಶು ದೇಹಿನಃ, ದೇಹಿನಃ ಜೀವನ ಸರ್ವ ದೇಹಗಳಲ್ಲೂ ಕೂಡ ಅನೇಕ ಅರ್ಥ ಅದಕ್ಕೆ. ಸರ್ವ ದೇಹಗಳಲ್ಲೂ ಅಂದರೆ ಫಸ್ಟ್ ಅರ್ಥ ಎಲ್ಲ ಜೀವನ ಎಲ್ಲ ದೇಹಗಳಂತೂ ಮೊದಲನೇ ಅರ್ಥ, ಮತ್ತೆ ಒಬ್ಬ ಜೀವನ ಅನೇಕ ಜನ್ಮಗಳದ್ದು ಅರ್ಥ, ಇನ್ನೊಂದು ಅರ್ಥ ಒಬ್ಬನೇ ಜೀವನ ನಾಲ್ಕು ಶರೀರಗಳಲ್ಲಿ, ಸ್ವರೂಪ ದೇಹ ಆಮೇಲೆ ಲಿಂಗ ದೇಹ ಆಮೇಲೆ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಇಷ್ಟರಲ್ಲೂ ಕೂಡ ಇರ್ತಾರೆ ನಾಲ್ಕು ಅರ್ಥ, ಮೂರು ಅರ್ಥ ಮಾಡಬೇಕಾದ್ರೆ. ದೇಹಿನಃ ಸರ್ವ ದೇಹೇಶು ವ್ಯವಸ್ಥಿತ. ಇವತ್ತು ಆಫೀಸಿಗೆ ಜನರು ಟ್ರಾನ್ಸ್ಫರ್ ಆಗಿಬಿಟ್ಟ, ಈ ಆಫೀಸರ್ ಇಲ್ಲ ಅಲ್ಲಿ ಇನ್ನೊಬ್ಬನಿದ್ದಾನೆ, ಟ್ರಾನ್ಸ್ಫರ್ ಆದ ತಕ್ಷಣ ಇವನು ಕಂಟ್ರೋಲ್ ಇಲ್ಲ, ಅವನ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ದೇವ್ರದ್ದು ಹಾಗಲ್ಲ, ಏನಾಗಿದ್ದಾನೋ ಅವನು ಎಲ್ಲ ಕಡೆ ಅವಂದೇ ಅಧೀನ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಸರ್ವಸ್ವಾಮ್ಯತ್ವ ಗೊತ್ತಾಗುತ್ತೆ. ಈ ಸ್ಟೇಟ್ ಲಿಮಿಟಲ್ಲಿದ್ದರೆ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಗೆ ಆದರೆ ಸ್ಟೇಟ್ ಕಂಟ್ರೋಲ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವನು ಕಂಟ್ರೋಲ್ ಮಾಡ್ತಾನೆ. ದೇವರು ಕಂಟ್ರೋಲ್ಸ್ ಎವರಿಬಡಿ, ಅದು ದೇವರ ಸಾಮರ್ಥ್ಯ. ಅದು ಅದಕ್ಕಾಗಿ ಸಯೇವ ಸರ್ವ ದೇಹೇಶು ದೇಹಿನೋ ಅನ್ಯೋ ವ್ಯವಸ್ಥಿತ. ಹಾಗಿದ್ದಾನಲ್ಲ ಅವನೇನಾದ್ರೂ ಪಾಪ ಇವನು ಸಫರರ್ ಆಗಿಬಿಟ್ರೆ, ಬೆಂಕಿ ಹೆಚ್ಚಿನ ಬಿಸ್ತ ಕೈ ಹಾಕಿದ್ರೆ ನಮಗೂ ಸುಟ್ಟುಬಿಡುತ್ತೆ ಕೈ, ಹೊತ್ತಾನೆ ಬಿಸಿ ಪದಾರ್ಥ ಬಿಟ್ಟಿದ್ದ ನಮಗೂ ಕೈ ಬಿಸಿ ಆಗುತ್ತೆ. ನಾವು ನಮ್ಮ ದೇಹದಲ್ಲಿ ಪರಮಾತ್ಮ ಇದ್ದಾಗ ನಮ್ಮ ದೇಹಕ್ಕಾಗ್ತಕ್ಕ ವಿಕಾರಾದಿಗಳು ನಮಗಾಗ ಹಾಗೆ ನಮ್ಮ ಜೊತೆಗಿರೋ ಪರಮಾತ್ಮನಿಗಾಗುತ್ತೋ ಅಂದರೆ ಅನ್ಯೋ ವ್ಯವಸ್ಥಿತ. ಹೇಗಿಂತ ಅನ್ಗುತ್ತೆ, ಡಿಫರೆಂಟ್ ಆಗಿರೋದ್ರಿಂದ ಏನಾಗಲಿಲ್ಲ, ಲೇಪ ಆಗೋದಿಲ್ಲ. ಭಿನ್ನ ಡಿಫರೆಂಟ್ ಆಗಿದ್ದಾನೆ ಅಂದರೆ ಬರೀ ಜಸ್ಟ್ ಡಿಫರೆಂಟ್ ಅಲ್ಲ, ಟೋಟಲಿ ಡಿಫರೆಂಟ್ ಆಗಿದ್ದಾನೆ ಅಂದರೆ ಪ್ರಕೃತಿಸ್ಥನಾಗಿಲ್ಲ ಮತ್ತು ಸ್ವಲ್ಪ ಶಕ್ತಿಯತೆಗಳು ಹೊಂದಿಲ್ಲ, ಅಜ್ಞಾನಾದಿಗಳನ್ನು ಹೊಂದಿಲ್ಲ, ಐಕ್ಯ ಹೊಂದಿಲ್ಲ. ಈ ರೀತಿ ಇರೋದ್ರಿಂದಾಗಿನೇ ಅವನಿಗೆ ಯಾವುದೇ ವಿಧವಾದಂಥ ಜೀವನಿಗೆ ಶರೀರ ನಿಮಿತ್ತವಾಗಿ ಆಗ್ತಕ್ಕಂಥ ಒಂದು ವಿಕಾರಾದಿಗಳು ದೇವರಿಗೆ ಸರ್ವಾತ್ಮನ ಆಗೋದಿಲ್ಲ. ಅದು ಇಂಪಾರ್ಟೆಂಟ್, ಎಲ್ಲ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇವರಿಗೆ ಆ ವಿಷಯ ಗೊತ್ತಾಗದೇನೆ ದೇಹ ಒಂದೇ ಅರ್ಥ ಆಯಿತು ಚಾರ್ವಾಕರಿಗೆ, ಜೀವ ಬ್ರಹ್ಮ ಒಂದೇ ಅರ್ಥ ಆಯಿತು ಅದ್ವೈತಿಗಳಿಗೆ, ಇನ್ಬಿಟ್ವೀನ್ ಜೀವನೇ ಕೈ ಬಿಟ್ಬಿಟ್ಟು ಮತ್ತೆ ಮೂರು ಜನ ಇರೋದಿಲ್ಲ. ದೇಹ ಆಫೀಸ್ ಯಾವುದೇ ಆಫೀಸ್ಗೆ ಹೋಗಿ ಒಬ್ಬ ಬಂದು ಬಿಲ್ಡಿಂಗ್ ಇರುತ್ತೆ, ಫಸ್ಟ್ ಬಿಲ್ಡಿಂಗ್ ದೇಹ ಇದ್ದಾಗ ಅಸಿಸ್ಟೆಂಟ್ ತುಂಬ ಜನ ಇರ್ತಾರೆ, ಅವರೆಲ್ಲ ಜೀವರು ಇದ್ದಾಗ ಚೀಫ್ ಇರ್ತಾರೆ ಅವನವನು ಆಫೀಸರ್, ಮೂರು ಜನ ಒಬ್ಬನೇ ಎದ್ಬಿಟ್ರೆ ಆಫೀಸರ್ ಒಬ್ಬನೇ ಕುತ್ಕೊಂಡಿದ್ರೆ ಪಾಪ ಅಂತಾರೆ ತಕ್ಷಣ. ಅವನು ಏನಿಲ್ಲ, ಪರಿವಾರನೇ ಇಲ್ಲ, ಬರೀ ಪರಿವಾರ ಇದೆ, ಭಾಷ ಇಲ್ಲ ಅಂತ ಹೇಳಿದರೆ ಅರ್ಥ ಇಲ್ಲ, ಇಬ್ಬರಿಗೆ ಬಿಲ್ಡಿಂಗೇ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ, ಮೂರು ಇರಬೇಕು. ಆದರೆ ಲೋಕದಲ್ಲಿ ಇರೋದೇ ಹಾಗೆ, ನಮ್ಮ ದೇಹದಲ್ಲಿ ದೇಹ ಜೀವ ದೇವ ಹೇಗೋ ಯಾವುದೇ ಒಂದು ಆಫೀಸ್ನಲ್ಲಿ, ಮನೆಯಲ್ಲೂ ಕೂಡ ಅಷ್ಟೇನೆ, ಮನೆಯಲ್ಲಿ ಜನ ಮುಖ್ಯಸ್ಥ ಮತ್ತೆ ಆಫೀಸ್ನಲ್ಲಿ ಪರಿವಾರ ಮುಖ್ಯಸ್ಥ. ಎಲ್ಲಿ ಹೋದರೂ ಕೂಡ ಬಸ್ಸಲ್ಲಿ ಹೋಗಿ ಅಲ್ಲಿ ಡ್ರೈವರ್ ಮತ್ತೆ ಇವರು ಆ ರೀತಿ ಇಲ್ಲದೇ ಇರೋ ಸಾಧ್ಯನೇ ಇಲ್ಲ. ಇದ್ರ ಯಾವುದೇ ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ ಅನ್ನೋದು ಮೇನ್ ಪ್ರಿನ್ಸಿಪಲ್. ಆಮೇಲೆ ಜೀವನದ ಸ್ವಾತಂತ್ರ್ಯ ಇಲ್ಲವ ಸೆಕೆಂಡ್ ಪ್ರಿನ್ಸಿಪಲ್. ಎರಡು ಒಪ್ಕೊಂಡ ಮೇಲೆ ಏನಾಗಬೇಕಾಗ, ಒಬ್ಬ ಚೇತನನ್ನು ಒಪ್ಪಬೇಕು, ಸರ್ವಸರ್ವ ಸ್ವತಂತ್ರ ಚೇತನನ್ನು ಒಪ್ಪಬೇಕು. ವೆರಿ ಸಿಂಪಲ್, ಮಧ್ವ ಸಿದ್ಧಾಂತದಲ್ಲಿ ಎರಡು ಪಾಯಿಂಟ್ಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಮುಂದೆ ತರ್ವಾತ ಹಿಂದೆ ಹೇಳ್ಬಿಟ್ಟಿದ್ದಾನೆ ಈಗಾಗಲೇ, ಮಾಂ ವಿದ್ಯ ಸರ್ವಕ್ಷೇತ್ರೇಶು, ಸರ್ವಕ್ಷೇತ್ರದಲ್ಲಿ ನಾನೇ ಕ್ಷೇತ್ರಜ್ಞನಾಗಿದ್ದೇನೆ. ಈಗ ಕ್ಷೇತ್ರಜ್ಞ ಯಾರು ಅಂತ ಇನ್ನೂ ಸ್ಪಷ್ಟ ಅರ್ಥ ಆಗುತ್ತ. ದೀವನಿಗೆ ತಾನೇ ದೇಹದಲ್ಲಿದ್ದರೂ ಕೂಡ ದೇಹದ ಎಲ್ಲ ವಿಷಯ ತನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಯಾರಿಗೆ ಗೊತ್ತಿದೆ ಅದು? ಈ ಆಫೀಸಲ್ಲಿದ್ದಾನೆ, ಆಫೀಸ್ ಬ್ಯಾಂಕಲ್ಲಿದ್ದಾರೆ, ನಮಗಿಂತ ಬ್ಯಾಂಕಿನ ಸ್ಟಾಫಿ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ಇದೆ ಅಕೌಂಟ್ಸ್ ಬಗ್ಗೆ. ಆದರೆ ಎಲ್ಲರ ಅಕೌಂಟ್ ನೋಡೋ ಶಕ್ತಿ ಅವರಿಗಿಲ್ಲ, ಎಲ್ಲ ಆಗುವವರಿಗೆ ಗೊತ್ತಾಗ ಯಾರಿಗೆ ಗೊತ್ತಾಗುತ್ತದ? ಮ್ಯಾನೇಜರ್ಗೆ ಎಲ್ಲ ಗೊತ್ತಾಗುತ್ತೆ. ಅದು ಯಾರು ಅಕೌಂಟ್ ಬೇಕಾದ್ರೆ ತೆಗೆದು ನೋಡ್ಬೋದು. ಇವರೆಲ್ಲ ಹಾಗೆ ನೋಡಕ್ ಬರ ಕೇಸ್ ಸರ್ಕಾರ ಏನ್ ಮಾಡ್ಬೇಕು ಅವನು ಪರ ಕೇಸ್ ಸಂಬಂಧಪಟ್ಟ ಮಾತು ಗುರುದನ್ ಟಚ್ ಮಾಡಾಗಿಲ್ಲ ಅವನು. ಅದು ಲಿಮಿಟ್ ಇದೆ. ಮ್ಯಾನೇಜರ್ ಏನ್ ಬೇಕಾದ್ರೂ ಮಾಡಬಲ್ಲ, ಯಾರು ಫೈಲ್ ಬೇಕಾದ್ರೆ ತೆಗೆಸ್ಬಲ್ಲ. ಅದಕ್ಕೆ ಸರ್ವಕ್ಷೇತ್ರ ಎಲ್ಲಾ ಜೀವರ ಎಲ್ಲಾ ವಿಚಾರ ತಿಳ್ಕೊಳ್ಳೋ ಶಕ್ತಿ ನನಗೊಂದೇ ಇರೋ, ತಿಳ್ಕೊಂಡ್ರೆ ನಾನು ಒಬ್ಬನೇನೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸಿಂಪಲ್. ಅದು ಅದನ್ನೇ 13ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಿದ್ದಾರೆ. ಅದನ್ನು ಪೂರ್ತಿ ಡೈವರ್ಟ್ ಮಾಡಕ್ಕೆ ಏನ್ ಮಾಡಿಬಿಟ್ರು ಅವರು, ಕ್ಷೇತ್ರಜ್ಞ ಜೀವನೇ ಅಂತ ಅರ್ಥ ಬರೋದ್ಬಿಟ್ರು. ಯಾವುದು ಕೊಡೋದೇ ಇಲ್ಲ. ಒಂದು ಯಾವ ಸ್ಟೇಜಲ್ಲೂ ಕೂಡ ಅರ್ಥ ಜೀವನಿಗೆ ಅಪ್ಲೈ ಆಗೋ ಚಾನ್ಸೇ ಇಲ್ಲ. ಸುಮಾಂವಿಧ್ಯ ಸರ್ವ ಕ್ಷೇತ್ರೇಶು ಇತಿ ದೇಹೇಪಿ ಮುಕ್ತಃ ತೇನ ಅಹಮೇವ ಸಾಹಿತಿ ದರ್ಶಯತಿ. ಹಿಂದೆ ಹೇಳಿದ ಕ್ಷೇತ್ರಜ್ಞ ನಾನೇ ಅಂತ ಕನ್ಫರ್ಮ್ ಮಾಡಿದ. ದ್ವಿವಿಧಂ ಪುರುಷಂ ಚೈವ ಪ್ರಕೃತಿಂ ದ್ವಿವಿಧಾಮಪಿ ಸಹತತ್ವ ತತ್ತದ್ಗುಣೈ ಸಮ್ಯಕ್ ಜ್ಞಾತ್ವಾ ಪಶ್ಯತಿ ಯಃ ಪುಮಾನ್ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಈ ರೀತಿ ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭಾವಪಿ ಅಂತ ಹೇಳಿಬಿಟ್ಟು ಏನಂ ವ್ಯಕ್ತಿ ಈ ರೀತಿ ಸರಿಯಾಗಿ ತಿಳ್ಕೊಂಡವನು ಸರ್ವಥಾ ವರ್ತಮಾನೋಪಿ ಅವನು ಹೇಗೆ ಬದುಕಿದ್ರು ಕೂಡ ನಸ ಭೂಯೋಭಿಜಾಯತೆ ಮುಕ್ತನಾಗ್ತಾನೆ, ಮತ್ತೆ ಹುಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ರು. ಇದು ಹಾಗೆ ಭದ್ರತಾ ಪ್ರಕಾರ ಪ್ರಕೃತಿ ಪುರುಷ ಇಬ್ಬರನ್ನು ತಿಳ್ಕೊಂಡ್ಬಿಟ್ರೆ ಅವನಿಗೆ ಏನು ಲೇಪನಿಲ್ಲ ಅಂತ ಹೇಳ್ಬಿಟ್ರು. ಅವ ನಮಗೇನಿಸುತ್ತೆ, ಪ್ರಕೃತಿನೂ ಗೊತ್ತು ಪುರುಷನೂ ಗೊತ್ತು, ನಾ ಇದು ಪ್ರಕೃತಿ ನಮ್ಮ ದೇಹ ಪ್ರಕೃತಿ ಒಳಗೆ ನಾವಿದ್ದೇವೆ ನಮಗೆಲ್ಲ ಮೋಕ್ಷ ಆಗುತ್ತೆ ಅಂತ ಹೇಳಿದರು. ಅಲ್ಲ, ಈ ರೀತಿ ಆದ್ರೆ ಆಗೋದಿಲ್ಲ. ದ್ವಿವಿಧಂ ಪುರುಷಂ ಚೈವ, ಪುರುಷ ಶಬ್ದಕ್ಕೆ ಎರಡು ಅಂತ ಅರ್ಥ. ಪ್ರಕೃತಿ ದ್ವಿವಿಧಂ ಅಪಿ, ಪ್ರಕೃತಿ ಕೂಡ ಏನದು ಎರಡು ವಿಧ, ಚೇತನ ಪ್ರಕೃತಿ ಜಡ ಪ್ರಕೃತಿ, ಪರಮ ಪುರುಷ ಸ್ವತಂತ್ರ ಪುರುಷ ಅಸ್ವತಂತ್ರ ಪುರುಷರು. ಈ ರೀತಿ ಯಾರು ತಿಳ್ಕೊಳ್ತಾರಲ್ಲ ಸಹ ತತ್ತದ್ಗುಣೈಹಿ ಅಷ್ಟೇ. ಸ್ವತಂತ್ರ ಅಂದರೆ ದೇವರ ಗುಣಗಳು ಹೀಗಿದೆ, ಅಸ್ವತಂತ್ರ ಪ್ರಾಪರ್ಟೀಸ್ ಹೀಗಿದೆ, ಚೇತನ ಪ್ರಕೃತಿಯ ಪ್ರಾಪರ್ಟೀಸ್ ಇದು, ಅಚೇತನ ಪ್ರಕೃತಿ ಪ್ರಾಪರ್ಟಿ ಇದು ಎಲ್ಲ ತಿಳ್ಕೊಂಡ್ರೆ ಮಾತ್ರ ಸಮ್ಯಜ್ಞಾತ್ವ. ಅದು ಡೌಟ್ಫುಲ್ ಆಗಿ ತಿಳ್ಕೊಬಾರ್ದು, ಹೇಗೆ ತಿಳ್ಕೊಬೇಕು ಅದನ್ನು ಸರಿಯಾಗಿ ತಿಳ್ಕೊಬೇಕು. ಯಹ ಪಶ್ಯತಿ, ಅವನು ಯಾರು ಈ ರೀತಿ ಇದ್ದು ಮುಂದೆ ಪಶ್ಯತಿ ಅಪರೋಕ್ಷ ಜ್ಞಾನ ನೋಡಬೇಕು. ಫಸ್ಟು ಜ್ಞಾತ್ವ ಶ್ರವಣಾದಿಗಳಿಂದ ತಿಳಿಬೇಕು, ಮುಂದೆ ಪಶ್ಯತಿ ಅಪರೋಕ್ಷ ಜ್ಞಾನ ಬರಬೇಕು. ಅಂಥವನು ಸರ್ವಥಾ ವರ್ತಮಾನೋಪಿ, ಅವನು ಹೇಗೆ ಬದುಕಿದ್ರು ಕೂಡ ಅವನಿಗೆ ಮುಕ್ತಿ ಗ್ಯಾರಂಟಿ. ನಸ ಭೂಯೋಭಿಜಾಯತೆ, ಅವನು ಮತ್ತೆ ಹುಟ್ಟಿ ಬರೋದೇ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಇದು. ಆ ಶ್ಲೋಕಕ್ಕೆ ಸುಮ್ಮನೆ ಓದ್ಕೊಂಡ್ಬಿಟ್ಟಿದ್ರೆ ಎಲ್ಲರಿಗೂ ಮೋಕ್ಷ ಅಂತ ಅರ್ಥ ಆಗಿಬಿಡೋದು. ಹಿಂದೆ ಬಂತ ಉತ್ತರಾಯಣ ದಕ್ಷಿಣಾಯಣದಲ್ಲಿ ಸತ್ರೆ ನರಕಾಗ ಚಾನ್ಸೇ ಇಲ್ಲ, ಇಲ್ಲ ಚಂದ್ರಲೋಕಕ್ಕೆ ಹೋಗ್ಬೇಕು ಇಲ್ಲ ಸೂರ್ಯಮುಕ್ತಿಗೆ ಹೋಗ್ಬೇಕಷ್ಟೇ, ಎರಡೇ ಚಾನ್ಸ್. ಇದು ಶುಕ್ರ ಪಕ್ಷ ಇಲ್ಲ ಕೃಷ್ಣ ಪಕ್ಷ, ಇಲ್ಲ ಹಗಲು ಇಲ್ಲ ರಾತ್ರಿ. ಅದಕ್ಕೆ ಹೇಳಿದ್ರೆ ಇದೆಲ್ಲ ಯೋಗ್ಯರಿಗೆ ಅಪಾಯಿಂಟ್ಮೆಂಟ್ ಬಂದಿದೆ ಅಂತ ಹೇಳಿದ್ರೆ ಉಳಿದವರಿಗೆ ನಾಟ್ ಅಟ್ ಆಲ್ ಅಪ್ಲಿಕಬಲ್. ಇದು ಅಪರೋಕ್ಷ ಜ್ಞಾನಿಗಳೇ ದೇಹ ಬಿಡತಕ್ಕಂಥವ್ರಿಗೆ ಹೇಳಿದ ಮಾತು, ಬೇರೆಯವರಿಗೆಲ್ಲ. ಮತ್ತು ಹಗಲು ರಾತ್ರಿಗಳಿಗೂ ಬೇರೆ ಅರ್ಥ, ಉತ್ತರಾಯಣ ದಕ್ಷಿಣಾಯನಕ್ಕೂ ಬೇರೆ ಅರ್ಥ ಅಂತ ಹೇಳಿಬಿಟ್ಟಿದ್ದಾರೆ. ಅದೇ ರೀತಿಯೇ ಇಲ್ಲಿ ಪುರುಷದನ್ನು ತಿಳ್ಕೊಳ್ಳೋದು ಪ್ರಕೃತಿ ತಿಳ್ಕೊಳ್ಳೋದು ಅಂದರೆ ಈ ಕೇವಲ ಜನ ಸೈಂಟಿಸ್ಟ್ ಎಲ್ಲ ಮುಕ್ತಕ್ಕೆ ಹೋಗ್ಬೇಕಾಗುತ್ತೆ. ಪ್ರಕೃತಿ ತಿಳ್ಕೊಂಡ್ರೆ ಎಲ್ಲ ಸೈಂಟಿಸ್ಟ್ಗೆ ಏನಾಗಬೇಕು ಮೋಕ್ಷ ತಿಳಿತಾ, ಈ ಚಾರವಾಕರಿಗೆ ಮೋಕ್ಷ, ಪ್ರಕೃತಿ ತಿಳ್ಕೊಂಡ್ಬಿಟ್ಲ ಅವನಿಗೂ ಮೋಕ್ಷ. ಈ ರೀತಿಯಾದ ಎಷ್ಟು ಅನ್ಯಾಯ. ಸರ್ವಥಾ ವರ್ತಮಾನೋಪಿ, ಸರ್ವಥಾ ವರ್ತಮಾನೋಪಿ ಅನ್ನೋ ಪದ ನನಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ನಮಗೇನೋ ನಾಲ್ಕು ಅಕ್ಷರ ತಿಳ್ಕೊಂಡ್ಬಿಟ್ಟಿದೆ, ನಾ ಹೇಗೆ ಬೇಕಾದ್ರೆ ಇರ್ಬೋದು, ಭಗವದ್ಗೀತೆ ಹೇಳಿಬಿಟ್ಟಿದೆಯಲ್ಲ ಮುಕ್ತಿ ಆಗುತ್ತೆ ಅಂತ ತಿಳ್ಕೊಂಡ್ರಿ ಅಲ್ಲ. ಜ್ಞಾತ್ವಾ ಪಶ್ಯತಿ ಅಪರೋಕ್ಷ, ಬರೀ ತಿಳ್ಕೊಂಡ್ರೆ ಸಾವಿರ ಅಪರೋಕ್ಷ ಜ್ಞಾನಿ ಆಗಬೇಕು. ಅಪರೋಕ್ಷ ಜ್ಞಾನಿ ಆದಮೇಲೆ ಏನು ತಪ್ಪು ಮಾಡಿದ್ರೆ ಏನಿದೆ ಅವನಿಗೆ ಮೋಕ್ಷಕ್ಕೆ ಅಬ್ಜೆಕ್ಷನ್ ಬರೋದಿಲ್ಲ. ಅದಕ್ಕೆ ಅದು ಮುಕ್ತಿ ಅಶ್ಯೂರ್ಡ್, ಅಪರೋಕ್ಷ ಜ್ಞಾನ ಬಂದರೆ ಮುಕ್ತಿ ಅಶ್ಯೂರ್ಡ್. ಅದು ಅದನ್ನು ಹೇಳಿದ್ದಾರೆ ಹೊರತು ಪನಿಷ್ಮೆಂಟ್ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ಮಹಾಪಾತಕ ಮಾಡಿದ್ರೆ ಏನಿದೆ ಅವನಿಗೆ ಪನಿಷ್ಮೆಂಟ್ ಇದೆ, ಆನಂದ ಹ್ರಾಸ, ಆ ದೊಡ್ಡ ಶಿಕ್ಷೆ ಇದೆ. ಅದನ್ನು ಬಿಟ್ಟುಬಿಟ್ಟು ಅಲ್ರೆ ಏನು ಮಾಡ್ತಾರೆ, ಅಪರೋಕ್ಷ ಜ್ಞಾನಿಗೆ ಬರೀ ಜ್ಞಾನಿಗೆ ಏನಿಲ್ಲ ಅಂತ ತಿಳ್ಕೊಂಡು ಬದಲು ತಮಗೆ ಜ್ಞಾನ ಇದೆ ಅಂತ ತಪ್ಪು ಶುರು ಮಾಡಿಕೊಂಡು ಅಲ್ಲಿಂದ ಶುರುವಾಗುತ್ತೆ. ಜ್ಞಾನ ಇದೆ ಮತ್ತೆ ಮೊದಲನೇ ತಪ್ಪು, ಎರಡನೇದು ಜ್ಞಾನಿಗಳಿಗೆ ಎಕ್ಸೆಂಪ್ಷನ್ ಅಂತ ಹೇಳಿ ಎರಡನೇ ತಪ್ಪು. ಅದು ಅಪರೋಕ್ಷ ಜ್ಞಾನಿಗಳ ಮಾತನ್ನು ಸಾಮಾನ್ಯ ಜ್ಞಾನಿಗೆ ಹೇಳ್ಕೊಳ್ಳೇಬಾರದು. ಮತ್ತು ಅಪರೋಕ್ಷ ಜ್ಞಾನಿಗೂ ಕೂಡ ಯಾವ ಲೇಪನೂ ಇಲ್ಲ ಅಂತ ಶಾಸ್ತ್ರ ಹೇಳೇ ಇಲ್ಲ. ಸೋತಮ ದ್ರೋಹ ಅವನಿಗೂ ಬಿಟ್ಟಿದ್ದಲ್ಲ ಅಂತ ಹೇಳಿರೋದ್ರಿಂದ ಇಷ್ಟೆಲ್ಲ ಅಪಾರ್ಥ ಮಾಡಿಕೊಂಡು ಜನ ಹುಚ್ಚಾಪಟ್ಟಿ ಇರಲಿಕ್ಕೆ ಟ್ರೈ ಮಾಡಿಬಿಟ್ಟು ಜನಕ್ಕೆ ಏನನ್ಸುತ್ತೆ, ಜ್ಞಾನಿಗಳು ಅಂದರೆ ನಮಗಿಂತ ಹೋಪ್ಲೆಸ್ ಹೋಗೋ ಜ್ಞಾನ ಬಂದ್ಬಿಡುತ್ತೆ ಕೊನೆಗೆ. ಅದನ್ನು ಉಳಿದವರು ತಿಳ್ಕೊತಾರೆ, ಅದು ಹೇಗೆ ಸಾಧ್ಯ? ನಮ್ಮ ಕಣ್ಣಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲೇ ಪನಿಷಬಲ್ ಅಫೆನ್ಸ್ ಇದು. ಅಂಥದ್ದು ಇದನ್ನು ಮಾಡಿ ನಾವು ಶಾಸ್ತ್ರ ಅಂತ ಹೇಳಿದ್ರೆ ಒಬ್ಬಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವೆಲ್ಲ ಉಪಯೋಗ ಆಗುತ್ತೆ. ತುಂಬ ಜನ ಅಪರೆಂಟ್ ಮೀನಿಂಗ್ ತಿಳ್ಕೊಂಡು ಮೋಸ ಹೋಗ್ಬಿಡ್ತಾರೆ. ಅದು ಬೇರೆ, ಆ ವಿಷಯ ಬೇರೆ, ಯಾಕೆ ಮಾಡಿಸ್ತಾನೆ ಅವೆಲ್ಲ ವಿಚಾರ ಬೇರೆ. ಬಟ್ ಸೋತಮ ದ್ರೋಹವಾಗಿದ್ರೆ ಏನಿದೆ ಅದರಿಂದ ಅದು ಉತ್ತಮ ಆಗಲೇ ಇಲ್ವಲ್ಲ, ಆನಂದ ರಾಸ ಆಗುತ್ತೆ ಅಂದಮೇಲೆ ಉತ್ತಮ ಪ್ರಶ್ನೆ ಬರಲೇ ಇಲ್ಲ. ಏನಾಗ್ಬೇಕದು? ಕೆಟ್ಟದಾಗಲೇಬೇಕು. ಸೋತಮ ದ್ರೋಹ ಎಂದು ಕೈ ಬಿಡೋದಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಮಾತೇ ಇಲ್ಲ. ಆದರೆ ಉಳಿದ ಅಪರಾಧಗಳನ್ನು ಏನಾದರೂ ಜ್ಞಾನಿಗಳಿಗೆ ಮಾಡಿಸಿದ್ರೆ ಅದು ಮೇಲ್ನೋಟ ಕೆಟ್ಟದಾದ್ರೂ ಮುಂದೆ ಒಳ್ಳೆಯದಕ್ಕೆ ಪರವಾಗ್ತಾ ಮಾಡ್ತಾ. ಇದಕ್ಕಾಗಿಲ್ಲ, ಸೋತಮ ದ್ರೋಹಕ್ಕೆ ಮಾತ್ರ ಪರಮಾತ್ಮ ಎಕ್ಸೆಂಪ್ಷನ್ನೇ ಕೊಟ್ಟಿಲ್ಲ ಅದಕ್ಕೆ, ಅರ್ಥ ಆಯ್ತಾ? ಬೇರೆ ಯಾವುದೇ ಪಾಪಗಳನ್ನು ಮಾಡಿದರೂ ಕೂಡ ಆ ಪಾಪ ಪುಣ್ಯ ಕನ್ವರ್ಟ್ ಮಾಡ್ತಾನೆ ಪರಮಾತ್ಮ, ಒಳ್ಳೇದಕ್ಕೆ ಉಪಯೋಗಿಸ್ಬಿಡ್ತಾನೆ. ಇದನ್ನು ಮಾತ್ರ ಉಪಯೋಗಿಸಲ್ಲ. ಸೊ ಸೋತಮ ದ್ರೋಹ ಅಂಬೋದು ದೊಡ್ಡ ತಪ್ಪು ಅನ್ನೋದಕ್ಕೆ ಸಾಕ್ಷಿ. ಮುಂದೆ ಶ್ಲೋಕ ನೋಡಿ. ಸರ್ವಥಾ ವರ್ತಮಾನೋಪಿ ನಸ ಭೂಯೋಭಿ ಜಾಯತೆ ಅನಾದಿ. ಎಷ್ಟು ತುಂಬ ಡೀಟೇಲ್ಸ್ ಕೊಡ್ತಾರೆ ಇದಕ್ಕೆ, ಅನಾದಿ ಎಷ್ಟೋ ವಿಷಯಕ್ಕೆ ಒಟ್ಟಿಗೆ ತಾತ್ಪರ್ಯ, ಅನೇಕ ಶ್ಲೋಕಗಳಿವೆ ಇಲ್ಲಿ, ಗೊತ್ತಾಯ್ತಾ? ಅನೇಕ ಒಟ್ಟಿಗೆ ತಾತ್ಪರ್ಯ ಬರೀ ಲಾಂಗ್ ಕೊಟೇಶನ್ ಕೊಟ್ಬಿಡ್ತಾರೆ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ ತತ್ರ ವಿಷ್ಣೋಸ್ತು ಪ್ರಸಾದಾತ್ ವೈಷ್ಣವಂ ವಪುಹು. ಮುಂದೇನು ಹೇಳ್ತಾರೆ, ಕೆಲವರು ತಿಳ್ಕೊಂಡು ಕೇಚಿತ್, ಕೆಲವರು ಹೀಗೆ ಉಪಾಸನೆ ಮಾಡ್ತಾರೆ, ಕೆಲವರು ಹಾಗೆ ಮಾಡ್ತಾರೆ, ಕೆಲವು ಶುತ್ವ ಅನ್ಯಭ್ಯ ಉಪಾಸತೆ, ಇನ್ನೊಬ್ಬರನ್ನು ಕೇಳಿ ಅವರಿಂದ ಕೆಲವರು ಉಪಾಸನೆ ಮಾಡ್ತಾರೆ. ಐದಾರು ವೆರೈಟಿ ಪರಮಾತ್ಮ ಹೇಳ್ತಾರೆ ಆ ಶ್ಲೋಕಕ್ಕೆ ತಾತ್ಪರ್ಯ. ಈಗ ಯಾತಕ್ಕೆ ಆ ರೀತಿ ಹೇಳ್ತಾರೆ, ಕೆಲವರು ಹಾಗೆ ಕೆಲವರು ಹೀಗೆ ಅಂತ ಕೇಳಿದರೆ ದೇವರಿಗೆ ಡೌಟ್ ಇದೆಯಾ ಅಂತ ಅರ್ಥ ಆಗಲ್ಲ. ಅದಕ್ಕೇನರ್ಥ ಅಂದರೆ, ಕೆಲವು ಯೋಗ್ಯತೆ ಆಗಿರೋದ್ರಿಂದ ಹಾಗಿದೆ, ಕೆಲವು ಯೋಗ್ಯತೆ ಇರೋದೇ ಹಾಗೆ. ಕೇಚಿತ್ ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ. ಅನಾದಿ ಜೀವರಿಗೆ, ಪುಂಸಾಂ ಅಂದರೆ ಜೀವರು, ಬರೀ ಗಂಡಸರು ಅಂತ ಅರ್ಥ ಅಲ್ಲ. ಜೀವರಿಗೆ ಅನಾದಿಕಾಲದ ಸ್ವರೂಪ ಯೋಗ್ಯತೆ ಯಾವಾಗಲೂ ಏನಿಲ್ಲ, ಅದು ಒಂದೇ ರೀತಿ ಆಗಿಲ್ಲ, ಬೇರೆ ಬೇರೆ ಆಗಿದೆ. ಆದ್ರಿಂದನೇ ದರ್ಶನ ಸಾಧನಂ ನಾನೈವ, ಅವರ ಅಪರೋಕ್ಷ ಜ್ಞಾನ ಸಾಧನ ಮೆಥಡ್ ಬೇರೆ ಆಗಿರುತ್ತೆ, ಎಲ್ಲರಿಗೂ ಒಂದೇ ಅಲ್ಲ. ಹೇಳಿದ್ನಲ್ಲ, ಒಂದೊಂದು ಬ್ಯಾಚ್ನ ಟೆಕ್ಸ್ಟ್ ಬುಕ್ ಬೇರೆ ಬೇರೆ ಇರುತ್ತೆ, ಕಾಮರ್ಸ್ ಟೆಕ್ಸ್ಟ್ ಬುಕ್ಸೇ ಬೇರೆ, ಸೈನ್ಸ್ ಟೆಕ್ಸ್ಟ್ ಬೇರೆ, ಎಲ್ಲರೂ ಗ್ರಾಜುಯೇಟ್ಸ್ ಆದರೂ ಕೂಡ ಏನಲ್ಲ, ಪೂರ್ ಸಬ್ಜೆಕ್ಟು ಬೇರೆ, ಟೆಕ್ಸ್ಟ್ ಬುಕ್ಸು ಬೇರೆ, ಅದ್ರ ಸಾಧನ ಬೇರೆ ಇದೆ. ಕರಿಬೇಕಾದ್ರೆ ಗ್ರಾಜುಯೇಟ್ ಸಾಮಾನ್ಯ ಕರೆದ್ರು ಕೂಡ ವಿಷಯ ಬೇರೆ ಇದೆ, ಅದ್ರಲ್ಲಿ ಮತ್ತೆ ಫರ್ದರ್ ಸ್ಪೆಷಲೈಸೇಷನ್ ಬೇರೆ, ಮತ್ತೆ ಎಲ್ಲದರಲ್ಲೂ ಸ್ಪೆಷಲೈಸೇಷನ್ ಇದೆ. ಹೇಳಬೇಕಾದ್ರೆ ಬರೀ ಎಲ್ಲರಿಗೂ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ, ಏನಂತಾರೆ, ಬರೀ ಗ್ರಾಜುಯೇಟ್ ಅಷ್ಟೇ ಸಾ, ಉಳಿದ ಕ್ಯಾಲ ಪರ್ಪಸ್ ಬೇಕಿಲ್ಲ. ಅದು ಎಲ್ಲ ಡೀಟೇಲ್ಸ್ ಯಾವಾಗ ಬೇಕಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಇದ್ರೆ ಮಾತ್ರ ಬೇಕಾಗುತ್ತೆ, ಉಳಿದವ್ರಿಗೆಲ್ಲ ಹೇಳೋ ನೆಸಿಟಿ ಇಲ್ಲ. ಉಳಿದ್ರೆ ಡಾಕ್ಟರ್ ಅಂತ ಅಷ್ಟೇ ಪರಿಚಯ ಮಾಡಿಕೊಡ್ತಾರೆ, ಕೆಲವು ವಿಷಯ ಆ ಡಾಕ್ಟರ್ ಫೀಲ್ಡಲ್ಲಿ ಪರಿಚಯ ಇದ್ದವರಿಗೆ ಸ್ಪೆಷಲೈಸೇಷನ್ ಅಂತ ಹೇಳಿ, ಉಳಿದವ್ರಿಗೆ ಸ್ಪೆಷಲ್ ಅರ್ಥನೇ ಆಗಲ್ಲ ಅವರಿಗೆ, ಏನು ಹೇಳಿದ್ರೆ ಸಾಕು ಅವರಿಗೆ, ಡಾಕ್ಟರ್ ಅಂದರೆ ಸಾಕಷ್ಟೆ. ದರ್ಶನ ಸಾಧನ ನಾನೈವ ತತ್ರ ವಿಷ್ಣೋಸ್ತು, ಆದರೆ ಒಂದು ಕಾಮನ್ ಫ್ಯಾಕ್ಟರ್, ದೇವರ ಅನುಗ್ರಹ ಮಾತ್ರ ಎಲ್ಲರಿಗೂ ಬೇಕೇ ಬೇಕು. ಅವ್ರು ಯಾರೇ ಏನೇ ಆಗಿರಲಿಕ್ಕೂ, ಬಿ ಎಸ್ ಸಿ ಅವನು ಪೇಸ್ಫುಲ್ ಆಗಿರಬೇಕು, ಬಿ ಕಾಮ್ ಕ್ರಿಮಿನಲ್ ಮಾಡಬಹುದು ಅಂತಿಲ್ಲ, ಎಲ್ಲರಿಗೂ ಕೋಡ್ ಆಫ್ ಕಾಂಟ್ಯಾಕ್ಟ್ ಏನೋ ಅದು ಚೇಂಜ್ ಆಗೋದಿಲ್ಲ. ವಿಷ್ಣು ಪ್ರಸಾದ ಎಲ್ಲರಿಗೂ ಇರಲೇಬೇಕು. ವಿಷ್ಣೋಸ್ತು ಪ್ರಸಾದಾತ್ ವೈಷ್ಣವಂ ವಪುಹು ಸ್ವಯಂ ವಿಜ್ಞಾಯತೆ. ಅದರಿಂದ ಮುಂದೆ ದೇವರ ಅನುಗ್ರಹದಿಂದ ಅವನ ಸ್ವರೂಪ ಜ್ಞಾನ, ವಿಷ್ಣುವಿನಿಗೆ ಅಪರೋಕ್ಷ ಜ್ಞಾನ ಎರಡೂ ಬರುತ್ತೆ. ಕಿಂಚಿತ್ ಶ್ರೂಯತೆ ಕಿಂಚಿದನ್ಯತಃ ತಥಾ ಜ್ಞಾತ್ವ ಹರಿಂ ಧ್ಯಾತ್ವ ಸ್ವಾಂತ ಪಶ್ಯಂತಿ ಕೇಚನ. ಕೆಲವರು ಕೇಳೋದು ಸ್ವಲ್ಪ, ಗೊತ್ತಾಯ್ತಾ, ತುಂಬ ಮನನ ಮಾಡಿ ಉದ್ಧಾರ ಆಗಿಬಿಡ್ತಾರೆ. ಕೆಲವರು ಅನ್ಯತಃ ಶ್ರೂಯತೆ, ಇನ್ನೊಬ್ಬರಿಂದ ಕೇಳಿ ಕೇಳಿ ತಿಳ್ಕೊತಾರೆ ಕೆಲವರು. ಅದಕ್ಕೆ ಸ್ತ್ರೀಯರಿಗೆ ಡೈರೆಕ್ಟ್ ಓದಬೇಕಾಗಿಲ್ಲ ಅಂತ ಹೇಳಿ, ಕೇಳಿ ಬಂದರೆ ಜ್ಞಾನ ಸಾಕು ಅವರಿಗೆ. ಕೇಳಿ ಕೇಳಿ ಏನು ಬರುತ್ತೆ ಅವರಿಗೆ, ಸ್ತ್ರೀ ಶೂದ್ರ ಬ್ರಹ್ಮಬಂಧಗಳಿಗೆ ಟೆಕ್ಸ್ಟ್ ಬೇಕಾಗಿಲ್ಲ, ಬರೀ ಜ್ಞಾನ ಇದ್ಬಿಟ್ರೆ ಸಾಕು. ತಥಾ ಜ್ಞಾತ್ವ ಹರಿಯಂ, ಕೆಲವರಿಗೆ ವಿಶೇಷವಾದ ಅಧ್ಯಯನಾದಿಗಳಿಂದ ಜ್ಞಾನ, ಕೆಲವರಿಗೆ ಧ್ಯಾನ ಭಾರಿ ವಿಶೇಷ, ಕೆಲವರು ಸ್ವಾಂತ ಪಶ್ಯಂತಿ ಕೇಚನ, ಕೆಲವರು ಬಿಂಬರೂಪ ದರ್ಶನ ಕೆಲವರು ಒಳಗೆ ಮಾಡ್ತಾರೆ. ಕೇಚಿತ್ ದೃಷಯ ಕೇಚಿತ್ ನಾರದಾದ್ಯ ಬಹಿಸ್ತಪಿ, ಋಷಿಗಳಲ್ಲೂ ದಾರದಾದಿ ದೇವಋಷಿಗಳೆಲ್ಲ ಒಳಗೂ ನೋಡ್ತಾರೆ ಹೊರಗೂ ನೋಡ್ತಾರೆ, ಅಷ್ಟು ಸಾಮರ್ಥ್ಯ ಇದೆ ಅವ್ರಿಗೆ. ಅಲ್ಲಿ ವೆರೈಟಿ, ಉಳಿದವ್ರಿಗೆ ಏನು ದರ್ಶನ ಆಗೋದಿಲ್ಲ, ಒಳಗಿನ ದರ್ಶನ ಆದರೆ ಹೊರಗಿಂದ ಹೊರಗೆ ಒಳಗಿಂದ ಎಲ್ಲರಿಗೂ ಕಂಪಲ್ಸರಿ, ಹೊರಗೆ ನೋಡೋ ಶಕ್ತಿ ಎಲ್ರಿಗೂ ಇರಬೇಕು ಅಂತಿಲ್ಲ. ಅದು ಯಾರಿಗೆ, ದೊಡ್ಡ ದೊಡ್ಡವರಿಗೆ, ಯೋಗ್ಯತೆ ಜಾಸ್ತಿ ಇದ್ದವರಿಗೆ ಅಷ್ಟೇ, ಬೇರೆಯವರಿಗಿಲ್ಲ. ದೇವ ವಿಷ್ಣು ಪ್ರಸಾದೇನ ಲಬ್ಧ ಸತ್ ಪ್ರತಿಭಾಬಲಾತ್, ಆದರೆ ದೇವತೆಗಳ ವಿಷಯ ಮಾತ್ರ ಭಾರಿ ಜಾಸ್ತಿ, ತಾರತಮ್ಯ ಆಯಿತು, ಮನುಷ್ಯರಿಗಾಯಿತು ಋಷಿಗಳಿಗಾಯಿತು. ದೇವ ಋಷಿ ಪಿತೃಪ ನರಹ ಇದು ಮುಕ್ತಾಸ್ತು ಪಂಚಥ, ಋಷಿಗಳಿಗಿಂತ ಮೇಲೆ ಯಾರಿದ್ದಾರೆ, ದೇವತೆಗಳಿದ್ದಾರೆ. ದೇವ ವಿಷ್ಣು ಪ್ರಸಾದೇನ ಲಬ್ಧ ಸತ್ ಪ್ರತಿಭಾಬಲಾತ್, ದೇವತೆಗಳಿಗೆ ಏನು ವಿಶೇಷ ಅಂದರೆ ಪ್ರತಿಭೆ ಭಾರಿ ಜಾಸ್ತಿ ಇರುತ್ತೆ ಅವರಿಗೆ. ಆದ್ದರಿಂದ ಅನೇಕ ವಿಷಯಗಳನ್ನು ವಿಶೇಷವಾಗಿ ತಿಳ್ಕೊಂಡು ಜ್ಞಾನದಲ್ಲಿ ವೃದ್ಧಿ ತುಂಬ ಮಾಡ್ಕೋತಾರೆ ಅವರು. ಸರ್ವಂ ಕ್ರಮೇಣ ವಿಜ್ಞಾಯ ಪ್ರತಿಭಾ ಸ್ಪಷ್ಟತಾ ಕ್ರಮ, ಆ ಪ್ರತಿಭೆಯನ್ನು ಯುಟಿಲೈಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆಯೇ ಜ್ಞಾನನೂ ಹೆಚ್ಚು ಮಾಡ್ಕೊಂಡ್ಬಿಟ್ಟು. ಪಶ್ಯಂತಿ ಬಹಿರಂತಶ್ಚ, ಬಹಿಹಿ ಪಶ್ಯಂತಿ ಅಂತಶ್ಚ ಪಶ್ಯಂತಿ, ಹೊರಗೂ ಕಾಣ್ತಾರೆ ಒಳಗೂ ಕಾಣ್ತಾರೆ. ಮುಂದೆ ವಿಷ್ಣು ಧ್ಯಾನಮೃತೇಪಿತು, ಉಳಿದವರಿಗೆಲ್ಲ ಧ್ಯಾನ ಕೂತ್ರ ಮಾತ್ರ ಕಾಣಿಸೋದು ಸಾಮಾನ್ಯರಿಗೆ, ಇವ್ರ ಧ್ಯಾನಮೃತೇಪಿ ಧ್ಯಾನ ಮಾಡಿದವರು ಕಾಣಿಸ್ಬಿಡ್ತಾರೆ. ಸಿಂಪಲ್ ಲೆಕ್ಕ, ತುಂಬ ಓದ್ದವನಿಗೆ ಯಾವ ಮೇಲೆ ಲೆಕ್ಕ ಪಟ್ಟ ಅಂತ ಹೇಳಿ, ಕೆಲವನು ಸ್ವಲ್ಪ ಟೈಮ್ ತೊಗೊಂಡು ಲೆಕ್ಕ ಹಾಕಿಡ್ತಾನೆ, ಕೆಲವರು ಪೆನ್ನು ಪೇಪರೇ ಬೇಕು ಕೆಲವರಿಗೆ, ಕೆಲವರು ಕ್ಯಾಲ್ಕುಲೇಟರ್ ಬೇಕು ಕೆಲವರಿಗೆ, ಇಷ್ಟ ಆಗಿ ಇನ್ನೊಬ್ಬರು ಕೇಳಿ ತಿಳ್ಕೋಬೇಕು ಆ ರೀತಿ ಇರ್ತಾರೆ. ಕೆಲವರು ಹೇಳ್ತಾರೆ ನಂಬರ್ ನೋಡ್ತಾರೆ ಕೇಳಾಕ್ಬಿಡ್ತಾರೆ, ಅದೆಲ್ಲ ವಿಶಿಷ್ಟ ಪ್ರತಿಭಾ ಅದು, ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಪ್ರತಿಭಾ ಸ್ಪಷ್ಟತಾ ಕ್ರಮ ಧ್ಯಾನಮೃತೇ ಪಿಚ ಧ್ಯಾನಮೃತೆ ಹಿಂದೆ ಹೇಳಿದ್ದಾರೆ ಆಲೋಚನೆ ಅನಾಲೋಚನೆ ಸರ್ವ ವಿಷಯ ಲಕ್ಷ್ಮೀ ಜ್ಞಾನ ಆಲೋಚನೆ ಸರ್ವ ವಿಷಯ ಯೋಗಿ ಜ್ಞಾನ ಆಲೋಚನೆ ಸರ್ವ ವಿಷಯ ತಾತ್ ಮುಂದಕ್ಕೆ ಡೆಸ್ಟ್ ಡೌನ್ ಆಗ್ತಾ ಬರುತ್ತೆ ಆಚಾರ್ಯರಿಗೆ ಒಂಚೂರು ಅಪ್ಲೈ ಮಾಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಮಹಾರ್ಷಿಗೆ ಅಪ್ಲೈ ಕೂಡ ಮಾಡಬೇಕಾಗಿಲ್ಲ ಮೈಂಡ್ನ ಏನ್ ಮಾಡ್ತಾರ ಅವರು ಹಾಗೆ ಹೇಳ್ಬಿಡ್ತಾರೆ ದೇವರಿಗೆ ಆ ದೇವ್ರ ಬಗ್ಗೆ ಬಿಟ್ಟು ಉಳಿದ್ರ ಬಗ್ಗೆ ಅಷ್ಟೇ ದೇವರಿಗೆ ಎಲ್ಲ ಬರ್ತದೆ ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನ ಜ್ಞಾನದಲ್ಲಿ ಬೇರೆ ನಮ್ಮನ್ನು ಉದ್ದ ನೋಡ್ತಾನೆ ಇರ್ತೇವೆ ನಾವು ಆಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಲೈಕ್ ಚೇಂಜಸ್ ಇದ್ದೇ ಇರುತ್ತೆ ಪ್ರತಿಭೆ ವೇರಿ ಆಗ್ತಾ ಇರುತ್ತೆ ಧ್ಯಾನ ಇಲ್ಲದೇನೆ ವೃತ್ತಿ ಅಂದ್ರೆ ಎಕ್ಸೆಪ್ಟ್ ಈವನ್ ವಿಥೌಟ್ ಧ್ಯಾನ ದೇ ಕ್ಯಾನ್ ಸಿ ಗಾಡ್ ಡೈರೆಕ್ಟ್ಲಿ ಅಂತ ಅರ್ಥ ದೇವಾ ವಿಷ್ಣು ಪ್ರಸಾದೇನ ಲಬ್ಧ ಸತ್ ಪ್ರತಿಭಾಬಲಾತ್ ಸರ್ವಂ ಕ್ರಮೇಣ ವಿಜ್ಞಾಯ ಪ್ರತಿಭಾ ಸ್ಪಷ್ಟತಾ ಕ್ರಮಾತ್ ಪಶ್ಯಂತಿ ಬಹಿರಂತಶ್ಚ ವಿಷ್ಣು ಧ್ಯಾನ ಮೃತೇ ಪಿತು ಯಶಾಂ ಧ್ಯಾನ ಮೃತೇ ದೃಷ್ಟಿ ತೇಷಾಂ ಧ್ಯಾನೇಪಿ ದರ್ಶನಂ ಯಾರಿಗೆ ಧ್ಯಾನ ಮಾಡದೆ ದೇವರು ಕಾಣಿಸ್ತಾನೋ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೋ ಈಗ ಅಂದ್ರೆ ಸಾಕು ದೇವರು ಕಾಣಿಸ್ತಾನೋ ಆ ಸ್ಥಿತಿ ಬಂದಿದ್ದಾರೆ ಭೂಮೇಶ್ವರವನ ಕತೆ ನೆಗಲೆಲ್ಲ ಹೇಳಿದ್ದೆ ತುಂಬ ಸಲ ಕೈ ಕತ್ತರಿಸ್ಬಿಟ್ಟಿದ್ದಾನೆ ಸಾತ್ಯಕ್ಕೆ ಅರ್ಜುನ ಹೊಡೆದು ಬಿದ್ದ ಕೈ ಕಟ್ ಮಾಡಿ ಹೋಗ್ಬಿಡುತ್ತೆ ಭಾರಿ ಸಿಟ್ಟು ಬರುತ್ತೆ ಅವನಿಗೆ ಅರ್ಜುನ ಬೈತಾನೆ ಕೃಷ್ಣನ ಬೈತಾನೆ ಆ ಜ್ಞಾನ ಇಲ್ಲ ಧ್ಯಾನಕ್ಕೆ ಕೊಡ್ತಾನೆ ವಿತ್ ಇನ್ ನೋ ಮೊಮೆಂಟ್ ಎಲ್ಲಿಗೆ ಹೋಗ್ತಾನೆ ಆತ ಅಸಂಪ ಸಮಾಧಿಗೆ ಹೋಗ್ತಾನೆ ಅಲ್ಲಿ ಕೃಷ್ಣ ಸ್ತೋತ್ರ ಮಾಡ್ತಾನೆ ಅಷ್ಟು ಸಾತ್ಯಕ್ಕೆ ತಲೆ ಮೋಕ್ಷಕ್ಕೆ ಹೋಗಿಬಿಡ್ತಾನ ಅಷ್ಟು ಫಾಸ್ಟ್ ಆಗಿ ಅದಕ್ಕೆ ಏನಾಗಿತ್ತ ಆತನಿಗೆ ಕೆಲವರಿಗೆ ಇದೇ ಬೇಕಿಲ್ಲ ಕೆಲವರಿಗೆ ಫಾಸ್ಟೆಸ್ಟ್ ತಗೋತಾರೆ ಕೆಲವರಿಗೆ ಏಕಪಾಠಿ ದ್ವಿಪಾಠಿ ಅಂತ ಕರೀತಾರೆ ಕೆಲವರು ಅನಂತ ಪಾಠಿಗಳು ಅಷ್ಟ ತಿಳಿದ್ರೆ ಗೊತ್ತಾಗೋದಿಲ್ಲ ಇದು ಆ ಥರ ಇರೋದ್ರಿಂದ ಈ ಕೆಲವರಿಗೆ ತಿಳಿಯೋದಿಲ್ಲ ಕೆಲವು ತಷ್ಟ ತಿಳಿದು ಬಿಡೋದು ಆದ್ರೆ ಯಾರಿಗೆ ಧ್ಯಾನ ಮಾಡದೆ ದೇವ್ರು ನೋಡೋ ಶಕ್ತಿ ಇದೆ ಅವ್ರು ಧ್ಯಾನಕ್ಕೆ ಕೂತಾಗ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತಾರೆ ಅಂತ ಇನ್ನೂ ಕ್ಲಾರಿಟಿ ಜಾಸ್ತಿ ಅವರಿಗೆ ನೋಡಿ ಧ್ಯಾನೇಪಿ ದರ್ಶನಂ ಶಾದೇವ ಸಾಂಖ್ಯ ಯೋಗಾಸ್ತೆ ದೇವಾ ಬ್ರಹ್ಮ ಅಧಿಕೋತ್ರ ಚ ಇವರು ಅಯ್ಯಷ್ಟಾರ ಇದರಲ್ಲಿ ಬ್ರಹ್ಮದೇವರು ದೇವತೆಗಳಲ್ಲಿ ಬ್ರಹ್ಮದೇವರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ ರುಜುಗಳೆಲ್ಲ ತುಂಬ ಮೇಲಿದ್ದಾರೆ ಇದು ತಾರತಮ್ಯ ಹೀಗೆ ಅರ್ಥ ಮಾಡ್ಕೋಬೇಕು ತಾರತಮ್ಯ ಅಂದ್ರೆ ಸುಮ್ಮನೆ ನಂಬರ್ ಕೊಟ್ಟ ಮೇಲೆ ಕುಡಿಸಿಲ್ಲ ಅವ್ರನ್ನ ಸ್ವರೂಪ ಯೋಗ್ಯತೆ ಹೇಗಿದೆ ಅವರಿಗೀಗ ನ್ಯಾಚುರಲಿ ಹೇಗಿದ್ದಾರೆ ದೇವಾ ಬ್ರಹ್ಮಾದಿ ಗೋತ್ರ ಚ ಕೇಚಿತ್ತು ಕ್ಷತ್ರಿಯ ವರಾಹ ಅಶ್ವಮೇಧಾದಿ ಕರ್ಮಭಿ ಯಜಂತೋ ಭಕ್ತಿಮಂತಶ್ಚ ಯಜ್ಞ ಭಾಗಾರ್ಥವಾಗತಂ ಇನ್ನು ಕ್ಷತ್ರಿಯರಿದ್ದಾರೆ ಅವರೆಲ್ಲ ಕೂಡ ಬ್ರಾಹ್ಮಣಗಿಂತ ಸ್ಪೆಷಲ್ದಾಗಿ ಆರಾಧನೆ ಮಾಡಬೇಕು ಕ್ಷತ್ರಿಯ ಧರ್ಮ ಅದು ಏನ್ ಧರ್ಮ ಯುದ್ಧ ಮಾಡೋ ಪ್ರಸಂಗ ಬಂತು ಯುದ್ಧನೂ ಮಾಡಬೇಕು ಯುದ್ಧ ಇಲ್ಲ ಈಗ ಅಶ್ವಮೇಧಾದಿ ಕರ್ಮಭಿ ಬರೀ ಪಂಚಮಯಜ್ಞವನ್ನ ಮಾಡಿದ್ರೆ ಸಾಲದವ್ರು ಏನ್ ಮಾಡ್ಬೇಕು ಅವರು ವಿಶೇಷವಾಗಿ ರಕ್ಷಣೆ ಮಾಡಬೇಕು ಯಾವುದನ್ನ ಯಜ್ಞ ಆಯುಧಗಳನ್ನು ಮಾಡಿ ಬ್ರಾಹ್ಮಣ ಯಜ್ಞಾದಿಗಳಿಲ್ಲ ಪಾಠ ಪ್ರವಚನ ದೊಡ್ಡ ಯಜ್ಞ ಅದಕ್ಕಿಂತ ಅವರಿಗೆ ಇವರಿಗೆ ಮಾತ್ರ ಯಜ್ಞ ಆಗ ಮಾಡಬೇಕು ಅವರು ಯಜಂತೋ ಭಕ್ತಿಮಂತಶ್ಚ ಯಜ್ಞ ಭಾಗಾರ್ಥಮಾಗತಂ ಆಗ ಯಜ್ಞ ಅವರು ಯಾವಾಗ ಇವರು ಧ್ಯಾನ ಮಾಡ್ತಾ ಇವರು ನೋಡ್ತಾರೆ ಋಷಿಗಳು ಅವ್ರು ಹವಿಸ್ ಕೊಡ್ತಾ ನೋಡ್ತಾರೆ ಅಂತ ಹೇಳ್ತಾರೆ ಹವಿಸ್ ಕೊಡಬೇಕಾದ್ರೆ ದೇವರು ಸ್ವೀಕಾರ ಮಾಡೋದನ್ನು ಕಾಣ್ತಾರೋ ಅದು ಅವ್ರಿಗೆ ಧ್ಯಾನ ಅವ್ರ ಧ್ಯಾನ ಅಂದ್ರೆ ಹಾಗೆ ಯಜ್ಞ ಭಾಗಾರ್ಥಮಾಗತಂ ಶ್ರವಣ ಪ್ರತಿಭಾಭ್ಯಾಂಚ ಶ್ರವಣ ಪ್ರತಿಭಾ ಅಂದ್ರೆ ಮಾನಸಿಕವಾಗಿ ಹೊಸ್ಕೊಡ್ತಾರಲ್ಲ ಅವ್ರಿಗೆ ಕಣ್ಣು ಕೂಡ ದೇವ್ರು ಸ್ವೀಕಾರ ಮಾಡೋದು ಕಾಣುತ್ತೆ ಅವರಿಗೆ ಇವತ್ತು ಉದಾಹರಣೆಗೆ ವಿಡಿಯೋ ಫೋನ್ನಲ್ಲಿ ಏನಾಗ್ತಾರೆ ಬರೀ ಮಾತಲ್ಲ ಅವರು ಕಾಣಿಸ್ತಾರೆ ವಿಡಿಯೋ ಫೋನ್ ಇದ್ರೆ ವಿಡಿಯೋ ಫೋನ್ನಲ್ಲಿ ಏನಾಗುತ್ತೆ ಅವರಿಗೆ ಅವರು ಪ್ಲಸ್ ಅವ್ರ ಮಾತು ಎರಡೂ ಕೇಳಿಸುತ್ತೆ ಬರೀ ಫೋನ್ ಇದ್ರೆ ಅವರು ಕಾಣಿಸೋದಿಲ್ಲ ಅವ್ರಿಗೆ ಮಾತು ಕೇಳಿಸುತ್ತೆ ನಮಗೆ ಎರಡೂ ಕೇಳಿಸೋದಿಲ್ಲ ಹೊಸ್ಕೊಟ್ಟಾಗ ಏನಿರೋದಿಲ್ಲ ಯಾವುದೂ ಇರೋದಿಲ್ಲ ಆದ್ರೆ ಅವರಿಗೆ ಮಂತ್ರೋಚ್ಚಾರಣೆ ದೇವರ ಆಕಾರ ಬರುತ್ತಷ್ಟೇ ಇವ್ರಿಗೆ ನೋಡೇ ಬಿಡ್ತಾರೆ ಯಾರೋ ದೊಡ್ಡ ದೊಡ್ಡ ದೇವತೆಗಳಿಗೆ ಹಾಕಿ ಕಾಣಿಸ್ತಾರೆ ಅದಕ್ಕೆ ವಾಯುದೇವರ ಮೂಲಕ ಯಾತಕ್ಕೆ ಅರ್ಪಣೆ ಮಾಡ್ತೇವೆ ಅಂದ್ರೆ ಅವ್ರೇನ್ ಮಾಡ್ತಾರ ಅವರು ನೋಡ್ಕೋತಾನೆ ದೇವರಿಗೆ ಅರ್ಪಣೆ ಮಾಡ್ತಾರೆ ನೋಡ್ ನೋಡ್ತಾನೆ ಅರ್ಪಣೆ ಮಾಡ್ತಾರೆ ಅದಕ್ಕೆ ಅವರಿಂದ ನೈವೇದ್ಯ ಎಲ್ಲ ಯಾವುದೇ ಕರ್ಮ ಅರ್ಪಣೆ ಮಾಡಬೇಕಾದ್ರೂ ಕೂಡ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಆಗದ ಹಾಗೆಲೆ ನಾವು ಯಾವಾಗಲೂ ನಮಗೆ ಮಾಡ್ಲಿಕ್ಕಾಗದೆ ಹೋದಾಗ ಇನ್ನೊಬ್ಬರಿಗೆ ಯಾವಾಗ ಕೊಡ್ತೀವಿ ಅಂದ್ರೆ ಅವ್ನು ಫೇತ್ಫುಲ್ ಇರ್ಬೇಕು ಫಸ್ಟು ಅವನಿಗೆ ಹೋಗಿ ಕೆಪಾಸಿಟಿ ಇರಬೇಕು ಮತ್ತು ಅವನಿಗೆ ಯಾರಿಗೆ ಕೊಡಬೇಕು ಅವ್ರು ಕೊಡೋಷ್ಟು ಸಲಿಗೆ ಇರಬೇಕು ಇಲ್ಲರೂ ಕೊಡಕ್ಕೆ ಸಾಧ್ಯ ಇಲ್ಲ ಅವ್ರು ಇನ್ನೊಬ್ರು ಕೈಲಿ ಕೊಟ್ಕೊಡಾಗಿದ್ರೆ ಉಪಯೋಗ ಇಲ್ಲ ಮತ್ತೆ ಬರೀ ಪ್ರತಿ ಏನಂತ ಹೇಳ್ಬೇಕು ಬಂದ ಆತ ಹೌದು ನಾನೇ ಕೊಟ್ಟೆ ಅಂತ ಹೇಳಾಗಿರ್ಬೇಕೆ ಹೊರತು ಅವ್ರಿಗೆ ಕೊಟ್ಟಿದ್ರು ಕೊಟ್ಟಿರ್ಬೋದು ಅಂದ್ರೆ ಮುಗಿದೋಯ್ತಾರೆ ಅದು ಅನ್ಸಲ್ಲ ಆ ರೀತಿ ಉಳಿದವ್ರು ಮಾಡೋ ಸಂಭವ ಇದೆ ಆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿದ್ರೆ ಮಾತ್ರ ಏನಾಗುತ್ತೆ ಅದು ದೇವರಿಗೆ ರೀಚ್ ಆಗ್ಲೇಬೇಕು ಆಗಿದೆಲ್ಲ ತಾರತಮ್ಯ ಜ್ಞಾನ ಹೆಲ್ಪ್ ಮಾಡುತ್ತೆ ಅದಕ್ಕೇನ್ ಮಾಡ್ತೀರಿ ಇತ್ತು ಇದ್ದೇ ಇತ್ತು ಎಲ್ಲ ಇತ್ತು ಅವಾಗ ಇರಲಿಲ್ಲ ಆದ್ರೆ ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಪಾಪ ವೇದಾಂತ ಸಂತತ ಕೃತಾಂತ ರಸಮ್ಮನ ವಿದ್ಮಃ ಶ್ರೇಯೋಲಭೇಮಿ ಕಥಂನು ವಯಂ ಬತೇತಿ ಅಲ್ಲಿ ಒಂದು ಮೊದಲಿದ್ದವರು ಆಮೇಲೆ ಬಂದವರು ಆ ಕಾಲಕ್ಕೆ ಚೇಂಜ್ ಆದವರು ಇನ್ನೊಂದು ಗುಂಪಿನೇ ಆ ಕಾಲಕ್ಕೆ ಚೇಂಜ್ ಆದವರು ತಿರುಗುಂಬಂಡಿತಾಚಾರ್ಯ ಅಂತವರೆಲ್ಲ ಕೂಡ ಪ್ರಾಬ್ಲಮ್ ಸಾಲ್ವ್ ಆಯ್ತು ಇನ್ನವರಿಗೆ ಆಗಲಿಲ್ಲ ಅದಕ್ಕೆ ಆಮೇಲೆ ಹುಟ್ಟಿದವರು ಒಳ್ಳೆ ಚಾನ್ಸ್ ಅದು ಮಧ್ಯ ಗ್ಯಾಪ್ ಬಂದಿತ್ತು ಎಲ್ಲಿವರೆಗೂ ಕ್ಷೇಮಕರಾಜನವರೆಗೂ ಸರಿ ಇತ್ತು, ಕ್ಷೇಮಕನವರೆಗೂ, ಅಲ್ಲಿಂದ ಮಧ್ವಾವತಾರ ಆಗೋವರೆಗೂ ಕೂಡ ಅವರು ಡಿಟೇರಿಯೇಷನ್, ಅದರಲ್ಲೇನೆ ಏನು ಮಾಡಕ್ಕೆ ಬರ್ತ ಸ್ಥಿತಿ ಇರಲಿಲ್ಲ ಅವ್ರ ಸ್ಥಿತಿ. ಅವ್ರು ಅಂಥವ್ರು ಯೋಗ್ಯರಾಗಿದ್ದರೆ ಆಮೇಲೆ ಹೊಟ್ಟು ಬಂದು ಸಾಧನೆ ಮುಗಿಸಿ ಮುಂದುವರಿಸ್ಕೊಂಡ್ಬಿಡ್ತಾರೆ ಯೋಗ್ಯರಾದರೆ. ಇಲ್ಲದವ್ರು ಮುಂದೆ ಯಾವಾಗ ಹೋಗ್ತಾರೆ. ಲಾಸ್ಟ್ ರಾಜ, ಲಾಸ್ಟ್ ಅವ್ರು ಕ್ಷೇಮಕ್ಕೆ ಅಷ್ಟೇ ಅಷ್ಟೇ ಅಷ್ಟೇ. ಸೊ ಕಲಿಯುಗದಲ್ಲಿ 1,000 ವರ್ಷ ಮಾತ್ರ ಜ್ಞಾನ ಉಳ್ಕೊಂಡಿತ್ತು, ಹಾಗೆ ಅಲ್ಲಿಗೆ ಪೂರ್ತಿ ಹೋಗ್ಬಿಡುತ್ತೆ. ಈ 4,000 ವರ್ಷದ ಗ್ಯಾಪ್ನಲ್ಲಿ ಈ 1,000 ಆಯ್ತು, ಈಗ ಮಧ್ಯದ 3,000 ವರ್ಷದ ಜನಗಳಿಗೆಲ್ಲ ಏನಾಯ್ತು, ದೊಡ್ಡ ಪ್ರಾಬ್ಲಮ್ ಆ ಪೀರಿಯಡ್, ಅದು ಟ್ರಾನ್ಸಿಟ್ ಪೀರಿಯಡ್. ಈ ಕಡೆ ಕರೆಂಟ್ ಹೋಗಿದೆ, ಯು ಪಿ ಎಸ್ ಸ್ಟಾರ್ಟ್ ಆಗಿಲ್ಲ, ಆ ಸ್ಥಿತಿಯಲ್ಲಿದ್ದಾರೆ ಅವ್ರು, ಒದ್ದಾಡ್ತಿರ್ಬೇಕು ಆ ಸ್ಥಿತಿಯಲ್ಲಿದ್ದೆ, ಅದ್ರ ಡಾಲ್ಟ್ ಆಗ್ಬೇಕು. ಅನ್ಯೇಷಾಂ ಶ್ರವಣಾತ್ ಜ್ಞಾನಂ ಕ್ರಮಶೋ ಮನುಷ್ಯೋತ್ತರಂ. ಯಾವ ತುಂಬ ಡೀಟೇಲ್ಸ್ ಪ್ರಮೇಯಗಳಿಗಿವೆಲ್ಲ ಕೂಡ ಸರಿಯಾಗಿ ಓದ್ಕೊಂಡ್ರೆ ಪ್ರಮಾಣ ಪದ್ಧತಿಯಲ್ಲಿ ಚೆನ್ನಾಗಿ ಅರ್ಥ ಆಗುತ್ತಾಗ. ಅನಾಲೋಚನೆ ಆಲೋಚನೆ ಅಂತ ಏನು ಹೇಳಿದ್ರು ಅವೆಲ್ಲ ಕ್ಲಿಯರಾಗಿ ಇಲ್ಲಿ ಅರ್ಥ ಇದೆಲ್ಲ ಅಲ್ಲಿ ಹೇಳ್ಬಿಟ್ರೆ ಏನಾಗ್ತಿತ್ತು, ಅದೇ ಕಷ್ಟ ಸೇರಿ ತುಂಬ ಕಷ್ಟ ಆಗಿಬಿಡ್ತಾ ಇತ್ತು. ನಿಧಾನವಾಗಿ ಹೇಳ್ತಾರೆ. ಅಪೀನ್ ರಾಜ್ಞಸ್ ತಥಾರಭ್ಯ ಶ್ರವಣ ಪ್ರತಿಭಾಭ್ಯಾಂಚ ಸ್ಮರಂತ ಪುರುಷೋತ್ತಮಂ ಪಶ್ಯಂತಿ. ಅಲ್ಲಿಗಿರಲಿ, ನಾಳೆ ದಿವಸ ತುಂಬ ಇನ್ನೂ ದೊಡ್ಡದಿದೆ ಕೊಟೇಶನ್, ಆ ಸೌಂದ್ಬಿಟ್ಟು ತುಂಬ ವಿಚಾರ ಹೇಳ್ತಾರೆ ಆಚಾರ್ಯರ ಬಗ್ಗೆ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೀತಿ ಋಷಿ ತದೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಏನು ಹೇಳಿದ್ರು, ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ ಸಾ ಗುಣಃ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷಸ್ಯ ಉಭಯೋ ಏಷ ನಿರ್ಣಯಃ. ತಮ್ಮ ತಮ್ಮ ವರ್ಣಾಶ್ರಮಾದಿ ಧರ್ಮಗಳಲ್ಲಿ ಸ್ವಧರ್ಮದಲ್ಲಿ ಇರುವಿಕೆಯನ್ನು ಗುಣ ಅಂತ ಕರೀತಾರೆ, ಸ್ವಧರ್ಮದಲ್ಲಿ ಇಲ್ಲದಿರುವಿಕೆಯನ್ನು ದೋಷ ಅಂತ ಕರೀತಾರೆ. ಅದಕ್ಕೆ ಗುಣ ಯಾವಾಗ ಗುಣಗಳನ್ನು ನಾವು ವೃದ್ಧಿ ಮಾಡ್ಕೋಬೇಕು, ದೋಷವನ್ನು ಬಿಡಬೇಕು. ಎಕ್ಸ್ಪ್ರೇಷನ್ ಕೊಡ್ತಾರೆ. ವಿಹಿತ ಅವಿಹಿತ ಕರಣಯೋಹೋ ಗುಣದೋಷತ್ವ ಭಾವೇ. ವಿಹಿತ ಕರಣಂ ಗುಣ, ಅವಿಹಿತ ಕರಣಂ ದೋಷ ಅಂತಾಯ್ತು. ಈಗ ಕಯೋಹೋ ಭಗವತ್ ಪ್ರಿಯ ಪ್ರಿಯ ನಿಬಂಧನ ಗುಣದೋಷತ್ವೇ ಇತಿ ಉದ್ಧವ ಪ್ರಶ್ನೆ ಪರಿಹರತಿ ಸ್ವೇ ಸ್ವೇ ಇತಿ. ಸ್ವೇ ಸ್ವೇ ಅಧಿಕಾರೇ, ಭಗವದ್ಗೀತೆಯಲ್ಲೂ ಬರುತ್ತೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಃ. 8ನೇ ಅಧ್ಯಾಯ ಕೊನೆ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಸ್ವೇ ಸ್ವೇ ಎಲ್ಲ ವರ್ಣಾಶ್ರಮ ಧರ್ಮ ಹಿಡಿಬಿಟ್ಟು ಯಾವುದೇ ಅನುಷ್ಠಾನ ಮಾಡಬೇಕು ಅಂದರೆ ಸ್ವೇ ಸ್ವೇ ನಿಮ್ಮ ನಿಮ್ಮ ಡ್ಯೂಟಿಗೆ ಪ್ರಿಸ್ಕ್ರೈಬ್ ಆಗಿ ಅದನ್ನೇ ನೀವು ಮಾಡಬೇಕು, ಹೊರತು ಬೇರೆ ಮಾಡಾಗಿಲ್ಲ. ವಿಧಿ ನಿಷೇಧ ಬದ್ಧಂ ದೇವಾದಿ ಜನಂ ಮಯ ಅಯಂ ಅಧಿಕಾರಸ್ತುಭ್ಯಂ ದತ್ತೋ ಅಯಂ ಅಧಿಕಾರಸ್ತವೇತಿ ಯಥಾ 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 ಉಪದಿಷ್ಟಂ ಯಥಾ ತಥಾ ಸ್ವೇ ಅಧಿಕಾರೇ ವಿಹಿತ ಕರ್ಮಣಿ ಯಾ ನಿಷ್ಠಾ ವ್ರತನೇಮ ಸ ಗುಣ ಮತ್ಪ್ರೀತಿ ಜನಕತ್ವ. ಕೆಲಸಕ್ಕೆ ಅಪಾಯಿಂಟ್ ಮಾಡಿ ನಿನ್ನ ಕೆಲಸ ಇದು ಅಂತ ಹೇಳ್ಬಿಡ್ತಾರೆ, ಅದನ್ನೇ ಮಾಡ ಬೇರೆ ಮಾಡಾಗಿಲ್ಲ. ಅವ್ರು ಕೆಲಸ ಇವತ್ತು ಇದನ್ನು ಮಾಡಿ ನೀನು ಫಾರ್ ಟೈಮ್ ಬೀಂಗ್ ಅಂತ ಅದು ಕೊಡ್ಬೋದು. ಕೆಲಸ ಇನ್ನೇನು ಮಾಡ್ಬೋದು, ಕೆಲವರಿಗೆ ಟೈಮ್ ಟೇಬಲ್ ಅಷ್ಟೇ, ಪಾಠ ಮಾಡೋಕೆ ಬರೋದು ಯಾವಾಗ ಹೋಗೋಗಿಲ್ಲ, ಆ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು. ಅವ್ರು ಟೈಮ್ ಟೇಬಲ್ ತಾನೇ ಮಾಡ್ಕೊಳ್ಳೋಗಿಲ್ಲ, ಅವ್ರು ಕೊಟ್ಟ ಟೈಮಿಗೆ ಹೋಗಬೇಕು. ಅವೆಲ್ಲ ನಿಯಮಗಳು, ಆ ರೀತಿ ಮಾಡಿದ್ರೆ ಮಾತ್ರ ಅವನಿಗೆ ಸಂಬಳ ಹೇಗೋ ಆ ರೀತಿ ಮಾಡಿದ್ರೆ ಮಾತ್ರ ಜ್ಞಾನ ಇವನಿಗೆ. ಪರಿಕೀರ್ತ್ಯಥ ಮಯೈತಿ ಶೇಷ ವಿಪರ್ಯಯೋ ಅನಧಿಕಾರೇ. ಎರಡರ್ಥ ಈಗ ವಿಪರ್ಯಯ ಅಂತ ಹೇಳಿದರೆ, ನಮಗೆ ಅರ್ಹತೆ ಇದ್ದ ವಿಷಯವನ್ನು ಮಾಡದೆ ಬಿಟ್ಟುಬಿಡೋದು, ಅರ್ಹತೆ ಇಲ್ಲದಕ್ಕೆ ಮಾಡಕ್ಕೆ ಹೋಗೋದು ಅದು ಬೇರೆ. ಅದು ಏನಂತಾರೆ, ಶ್ರೇಯಾನ್ಸ ಧರ್ಮೋ ವಿಗುಣ ವಿಗುಣ ಪರಧರ್ಮ ಸನುಷ್ಠಿತ. ನಮ್ಮ ಧರ್ಮ ಬಿಡೋದು ಒಂದು ಪಾಪ, ಇನ್ನೊಬ್ಬರ ಧರ್ಮ ಇನ್ನೊಂದು ಪಾಪ, ಅದು ಎರಡು ಪಾಪ ಆಗುತ್ತಾರೆ, ಅದೆರಡು ದೋಷನೇ. ಅದೇ ರೀತಿ ನಮ್ಮ ಆಶ್ರಮ ನಮ್ಮ ವರ್ಣ ನಮ್ಮ ತಕ್ಕಂತೆ ಮಾಡೋ ನಮ್ದೇನೋ ದೊಡ್ಡ ಧರ್ಮ ಅದು. ಅವಹಿತ ಅವಿಹಿತ ಕರ್ಮಣಿ ಯಾ ನಿಷ್ಠಾ ಸ ದೋಷ ಪರಿಕೀರ್ತಿತ. ಅವಿಹಿತ ಕರ್ಮದಲ್ಲಿ ಏನು ನಾವು ತೊಡಗ್ತೇವೆ, ದೊಡ್ಡ ದೋಷ ಅದು. ಮದ ಪ್ರೀತಿ ಹೇತುತ್ವಾಪ್, ಮದ ಪ್ರೀತಿ ಅಂದರೆ ಮದ ಪ್ರೀತಿ ಅಂತ ಓದ್ಕೋಬಾರ್ದು, ಮದ್ ಅಪ್ರೀತಿ, ನಾನು ಅಪ್ರೀತಿಗೆ ಕಾರಣ ಹೇಳಿದ ಕೆಲಸ ಯಾಕೆ ಮಾಡಲಿಲ್ಲ. ಲಕ್ಷ್ಮಣ ರಾಮದೇವರು ಹೇಳಿದ್ದ ಹಾಗೇನೆ, ನೀನು ನಾನು ಬರೋವರೆಗೂ ಸೀತಾದೇವರು ಸರಿಯಾಗಿ ನೋಡ್ಕೊಂಡಿರ್ಬೇಕು ಅಂತ ಅವ್ರದೇ ಹೊರಟುಬಿಟ್ರು. ಆಮೇಲೆ ಪ್ರಸಂಗ ಈ ಕಡೆ ಬಂದ ಪ್ರಸಂಗ ಗೊತ್ತಿದೆ, ಲಕ್ಷ್ಮಣ ಸೀತಾದೇವಿ ಬೈದ್ರು ಅಂತ ಹೊರಟುಬಿಟ್ಟ. ತಕ್ಷಣ ರಾಮದೇವರು ಬಂದರು, ಏ ಲಕ್ಷ್ಮಣ ಯಾಕೆ ಬಂದಿ ಅಂತ ಕೇಳಿದರು. ಲಕ್ಷ್ಮಣ ಶುರು ಮಾಡಿದೆ ಕತೆ ಹೇಳೋದಕ್ಕೆ, ಏನಂತ, ಅತಿ ಭಾರಿ ಬೈದ್ಬಿಟ್ರು ಅಂತೇಳಿ. ನಾನೇನು ಹೇಳಿದ್ದೆ ಅಷ್ಟೇ, ನಾನೇನು ಹೇಳಿದ್ದೆ, ನೀನು ಮಾಡಲಿಲ್ಲ, ನೀನು ತಪ್ಪು ಮಾಡಿದಿ, ರಾಮದೇವರು ತಿಳ್ಕೊಳ್ಳೋರು ನೀನು ತಪ್ಪು ಮಾಡಿದೆ ಅಷ್ಟೆ. ಅವ್ರು ಬೈದ್ರು ಅದೆಲ್ಲ ಇರಲಿ, ಆಮೇಲೆ ರಿಪೋರ್ಟ್ ಮಾಡ್ಬೇಕು ನೀ ಅದನ್ನು. ಈಗಲ್ಲ, ಬೈದ್ರು ಅಂತ ಏನು ಮಾಡಿ ಹೋಗಬಾರ್ದಾಗ, ಬಿಟ್ಟು ಹೋಗಬಾರ್ದಾಗ ಆ ಕೆಲಸ ಮಾಡಿ ನನ್ನ ಬಂದು ರಿಪೋರ್ಟ್ ಮಾಡ್ಬೇಕು. ನಾನಿಲ್ಲೇ ಕೇಳಕ್ಕತ್ತ, ಸೀತಾದೇವಿ ನನ್ನ ಹಿಡಿತಿ ತಾನೆ, ನಾನು ಕೇಳ್ತಿದ್ದೆ ಯಾಕೆ ಬೈದೆ ಅಂತೇಳಿ. ಹೌದಲ್ಲ, ನಾನು ಸರಿ ಮಾಡ್ತಿದ್ದೆ, ನೀನೇ ಡಿಸಿಷನ್ ಯಾಕೆ ತಗೊಂಡು? ಅರ್ಥ ಆಯ್ತಾ? ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಲಕ್ಷ್ಮಣ ಏನು ಮಾಡಿದ ಆ ಸಮಯದಲ್ಲಿ? ಆಗ ಲಕ್ಷ್ಮಣ ಮತ್ತೆ ಸಾಧಿಸಲಿಲ್ಲ. ಯಾವಾಗ ರಾಮದೇವರು ತಪ್ಪು ಅಂತ ಹೇಳಿದ್ರು ಒಪ್ಕೊಂಡ್ರು, ಮತ್ತೆ ಮಾತಾಡ ಹಾಗೆ ಮಾಡಿದ್ರೆ ಒಂದು ಮಾತಾಡೋದಿಲ್ಲ. ಮತ್ತೆ ಅದು ಗ್ರೇಟ್ನೆಸ್, ತಪ್ಪನ್ನು ಮತ್ತೆ ಸಮರ್ಥನೆ ಮಾಡಿ ಇನ್ನೊಂದು ಹೊಸ ತಪ್ಪಾಗ್ತಿತ್ತು. ಆ ರೀತಿ ಮಾಡೋದಿಲ್ಲ. ಆ ಕ್ಷಣದಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ ಯಾರೋ ಲಕ್ಷ್ಮಣ. ಆದ್ರೆ ಹನುಮಂತ್ ಎಂದೂ ಹೀಗೆ ಮಾಡ್ಕೊಂಬೋದಿಲ್ಲ. ಏನೋ ಹೌದು, ಎಲ್ಲವೂ ಹೌದು. ಅದಕ್ಕೆ ಸ್ವಧರ್ಮ ಅಲ್ಲಿ ಎರಡು ವಿಧ, ಕಾಮನ್ ಸಿವಿಲ್ ಕೋಡ್ ಬೇರೆ, ಸ್ಪೆಷಲ್ ಬೇರೆ. ಹೇಳಿಲ್ಲ ಈಗ, ಇವತ್ತು ರಿಟೈರ್ ಆಗಲಿ ಸರ್ವಿಸ್ನಲ್ಲಿರಲಿ, ಏನೇ ಆಗಿರಲಿ, ಏನಾಗಿರ್ಬೇಕು, ಅವನು ಕೆಲಸ ಸಿಗದೇ ಇರಲಿ, ಗೌರ್ಮೆಂಟ್ ಸರ್ವೆಂಟ್ ಅಲ್ಲದೇ ಇರಲಿ, ಅಥವಾ ಅನ್ಎಂಪ್ಲಾಯ್ಡ್ ಫೆಲೋ ಇರಲಿ, ಅವನಿಗೆ ಒಂದು ಸಿವಿಲ್ ಕೋಡ್ ಇದೆ. ಅನ್ಎಂಪ್ಲಾಯ್ಡ್ ಕಳ್ತಾನ ಮಾಡಿದೆ ಅಂತ ಹೇಳಾಗಿಲ್ಲ, ನಾನು ಎಂಪ್ಲಾಯ್ಡ್ ಕಳ್ತಾನ ಮಾಡಿದೆ ಅಂತ ಹೇಳಾಗಿಲ್ಲ, ರಿಟೈರ್ಡ್ ಹೇಳಾಗಿಲ್ಲ, ಎಲ್ಲರಿಗೂ ಕಾಮನ್ ಕೋಡ್. ಇನ್ನು ಇದು ಕೆಲಸಕ್ಕೆ ಸಿಕ್ತು, ಅವೇ ಅದು ಶುರುವಾಯ್ತು. ಆಮೇಲೆ ಇನ್ನೊಂದು ಆಫೀಸ್ ಆ ಕೆಲಸ ಶುರುವಾಯ್ತು ಮತ್ತೆ. ಆದ್ದರಿಂದ ಎಲ್ಲರಿಗೂ ಕಾಮ ಅದಕ್ಕೆ ಸರ್ ಹೇಳ್ತಾರೆ. ಒಂದು ಮಾನವ ಧರ್ಮ ಒಂದು ಬೇಸಿಕ್, ಬೇಸಿಕಲ್ಲಿ ನಾವು ಯಾರು ಮನುಷ್ಯರು, ಸೊ ಮಾನವೀಯತೆ ಫಸ್ಟ್ ಮುಖ್ಯ. ಆಮೇಲೆ ಏನು ಬ್ರಾಹ್ಮಣರು, ನೆಕ್ಸ್ಟ್ ಬ್ರಾಹ್ಮಣ್ಯ, ಆಮೇಲೆ ಥರ್ಡ್ ಯಾವುದು ಗೃಹಸ್ಥರು, ಆ ವೈಷ್ಣವರು, ಇವೆಲ್ಲ ಬಿಡ್ತಾ ಹೋಗುತ್ತೆ. ಆಮೇಲೆ ಅದನ್ನು ಯೋಚನೆ ಮಾಡಬೇಕು. ಬಸ್ಸಲ್ಲಿ ಹೋಗ್ತಿರ್ತೇವೆ, ಜಸ್ಟ್ ಏನೇನು ನಡ್ಕೋಬೇಕು ನಾವೀಗ? ನಾವೆಲ್ಲ ಮನುಷ್ಯರು ಅಷ್ಟೇ, ಬೇರೆ ವಿಚಾರ ಮಾಡೋ ಪ್ಯಾಸೆಂಜರ್ಸ್ ಅಷ್ಟೇ. ಬರ್ತೀನಿ, ಯಾವ ಕ್ವಾಲಿಫಿಕೇಶನ್ನು ಯಾವುದು ಕೌಂಟ್ ಆಗಲ್ಲ ಅಲ್ಲಿ, ಎಲ್ಲ ಇರುತ್ತೆ. ಯಾವುದು ಎಕ್ಸಿಬಿಟ್ ಮಾಡೋಕೆ ಹೋಗಬಾರ್ದು, ತಿಳಿತಾ? ಅಲ್ಲಿ ಮಾಡಿದ್ರೆ ಪಂಚಿತ ಆಗುತ್ತೆ. ನಾನು ಬ್ರಾಹ್ಮಣ ಸ್ವಲ್ಪ ಜಾಗ ಬಿಡ್ರಿ ಅಂತ ಹೋದ್ರೆ ಪಂಚಿತ ಆಗತ್ತ. ಆ ಬ್ರಾಹ್ಮಣರಿಗೆ ಅಂತ ಹೇಳಿಲ್ಲ ಅವ್ರೀಗ, ಅಂದ್ಮೇಲೆ ಕತೆ ಮುಗೀತು, ಹೇಳಬಾರ್ದು. ಹೇಳಿದ್ರೆ ತಪ್ಪಾಗತ್ತೆ. ಆ ರೀತಿ ಮಾಡಿ ಮಾಡಿ ಮಾತೂರು ದೂರ ಆಗಿತ್ತು. ಅಲ್ಲೆಲ್ಲ ಕ್ಲೇಮ್ ಮಾಡೋಕ್ಕೆ ಹೋಗಬಾರ್ದು, ಅವನು ಒನ್ ಆಫ್ ದಿ ಮನೆಯಾಗ. ಆ ವಿಚಾರ ಬರಲೇಬಾರ್ದು. ತನ್ನ ಮನೆ ಇದೆ, ಅಲ್ಲಿ ತನ್ನ ವಿಚಾರ ಇದೆ. ಒಳ್ಳೆ ಧರ್ಮ ಮಾಡ್ಕಿರ್ತಾನೆ, ಯಾರು ಕೇಳಾಗಿಲ್ಲ. ಅಲ್ಲಿ ಧರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಮನ್ ಧರ್ಮ ಮಾತ್ರ ಮಾಡ್ಬೋದೇ ಹೊರತು ಈ ಧರ್ಮ ಮಾಡೋಕ್ಕೆ ಬರೋದಿಲ್ಲ. ಅದನ್ನ ತುಂಬಾದಾನ ಮರೆಯೋದು ಅಲ್ಲಿ. ಈ ಹ್ಯೂಮನ್ ಜನರಲ್ ವ್ಯಾಲ್ಯೂಸ್ ಬಿಟ್ಬಿಡ್ತಾರಲ್ಲ, ಉಳಿದ ವ್ಯಾಲ್ಯೂ ಬೆಲೆ ಇರೋದಿಲ್ಲ. ಭಾರಿ ಎಷ್ಟೋ ಸ್ಥಾನ ಸಂಧಾನೆ ಮಾಡ್ತಾನೆ, ಯಾರು ತುಳ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಕೂಸಿನ ಪಾಪ, ನಮ್ಮ ಕೂಸಲ್ಲ, ದೊಡ್ಡ ಕಾರಣ ಅದಕ್ಕೆ. ಮತ್ತೆ ಯಾವ ಜಾತಿನೇ ಅದೇ ಯಾರಿಗೆ ಗೊತ್ತು ಬೇರೆ ತಪ್ಪದು, ಇವ್ರು ಏನಿಲ್ಲ ಅಂತ ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ರೀತಿ ತಪ್ಪನ್ನು ಮಾಡಬಾರ್ದು. ಇದಕ್ಕೆ ಹೇಳಿದ್ದು ಧರ್ಮಗಳಲ್ಲಿ ಆಚಾರ ಡೀಟೇಲ್ ಆಗಿ ಹೇಳ್ತಾರೆ. 22ನೇ ಅಧ್ಯಾಯ ತಾತ್ಪರ್ಯದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಉಳಿದು ಎಲ್ಲರೂ ಸಮ್ಮರಿ ಅದು ಕೊಟ್ಟಿದ್ದ ಆಚಾರ್ಯ. ಗುಣದೋಷ ವಿಧಾನೇನ ಕರ್ಮಣಾಂ ಜಾತ್ಯ ಶುದ್ಧಾನ ಮನೇನ ನಿಯಮ ಕೃತ. ವೆರಿ ಇಂಪಾರ್ಟೆಂಟ್. ಬರೀ ಕರ್ಮ ಬಂಧಕ, ಬರೀ ಕರ್ಮ ಬಂಧಕ. ಈ ರೀತಿ ಕ್ಲಾಸಿಫೈ ಮಾಡಿ ಇವರಿದನ್ನು ಮಾಡಬೇಕು ಅಂತ ಹೇಳಿದ ತಕ್ಷಣ ಬಂಧಕ ಅಂತ ಹೊರಟೋಯ್ತು. ಗೊತ್ತಾಯ್ತಾ? ಒಳಗೆ ಒಳಗೆ ಬಂದ ಅವನು ಕ್ಲಾಸ್ಗೆ, ಯಾಕೆ ಹೂ ಆರ್ ಯು ಟು ಕಮ್ ಅಂತಕ್ಕೆ ಬೈದ. ನಾ ಸ್ಟೂಡೆಂಟ್ ಅಂತ ಹೇಳಿದ, ನೋ ಅವಳು ಬಾ ಅಂತ ಕರ. ಉಳಿದವ್ರಿಗೆ ಎಂಟ್ರಿ ಇಲ್ಲ. ಆ ಸ್ಟೂಡೆಂಟ್ ಅಂತ ಹೇಳಿ ಕ್ಲಾಸ್ ಸೆಕ್ಷನ್ ಹೇಳಿದ ತಕ್ಷಣ ಅವ್ನಿಗೆ ಎಂಟ್ರಿ ಸಿಕ್ತು. ಇಲ್ಲ ಹೋದ್ರೆ ಎಂಟ್ರಿ, ಅವ್ನು ಅಫೆನ್ಸ್ ಆಗೋದು. ಯಾಕೆ ಡಿಸ್ಟರ್ಬ್ ಮಾಡಿದ್ರಿ? ಉಳಿದವ್ರು ಮಾಡಿ ಡಿಸ್ಟರ್ಬೆನ್ಸು, ಅವನು ಬರದ ಹೋದ್ರೆ ಡಿಸ್ಟರ್ಬೆನ್ಸ್ ಬರಲೇಬೇಕು. ಅದು ಕರ್ಮಣ ಕರ್ಮಣಾಂ ಜಾತ್ಯ ಶುದ್ಧಾನ. ಜಾತ್ಯ ಶುದ್ಧ ಅಂದ್ರೇನು? ಬೈ ನೇಚರ್ ಕರ್ಮ ಬಂಧಕ. ಈ ರೀತಿ ಮಾಡಿದ ಬಂಧಕ ಹೋಗ್ಬಿಡುತ್ತೆ ಅದಕ್ಕೆ. ಅರ್ಥ ಆಯ್ತಾ? ನಿಯಮ ಕೃತ ಕರ್ಮಣ ಬದ್ಧತೆ ಜಂತು ಅಂತ ಅದಕ್ಕೆ ಹೇಳಿತ್ತು. ಗುಣದೋಷ ವಿಧಾನೇನ ತು ಅಂಹಸಾಂ ಯಾಜ ನಿಶ್ಚಯ. ಇದ ವಿಭಾಗ ಮಾಡಿದ್ರಿಂದ ಗುಣದೋಷಗಳ ಕಾನ್ಸೆಪ್ಟ್ ಶುರುವಾಯಿತು. ಅಂಹಸಾಂ ತ್ಯಾಜ ನಿಶ್ಚಯ, ಪಾಪ ಬರದಂತೆ ವ್ಯವಸ್ಥೆ ಆಯಿತು. ಪಾಪ ಬರದಂತೆ ವ್ಯವಸ್ಥೆ ಆಯಿತು, ಆದ್ರಿಂದ ಸಮಸ್ಯೆ ಬರಲಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾರ. ವಿಹಿತ ತುಶಬ್ದೇನ ನಿಷಿದ್ಧಸ್ಯ ವೃತ್ರಹತ್ಯಾದಿರ್ ಗುಣತ್ವಂ ವಿಹಿತಸ್ಯಾಪಿ ಅಸುರಾಧಿಕೃತಸ್ಯ ದೋಷತ್ವಂಚ ವಕ್ತಿ. ಡಿಸ್ಟೆನ್ಸ್ ಕೊಡ್ತೀನಿ ಕೊಡ್ತಾ ಇರಾಗ. ನಿಷಿದ್ಧ ಕೆಲವು ಸರ್ತೆ ನಿಷಿದ್ಧವಾದ ಗುಣ ಆಗಿಬಿಡುತ್ತೆ, ವಿಹಿತವಾಗಿ ದೋಷ ಆಗಿಬಿಡುತ್ತೆ. ಹೇಗೆ? ರುದ್ರದೇವ ರುದ್ರಾಸುರ ಸಂಹಾರ ಮಾಡಿದ ಇಂದ್ರದೇವರು, ಅದು ಬ್ರಹ್ಮಹತ್ಯೆ. ಹತ್ಯೆ ಬ್ರಹ್ಮಹತ್ಯೆ, ದೊಡ್ಡ ಗುಣ. ಅದರಿಂದ ಮಹೇಂದ್ರ ಅಂತ ಸ್ಪೆಷಲ್ ಗ್ರೇಡ್ ಸಿಕ್ತೇವೆ ಅವ್ರಿಗೆ. ಹೇಳಲಿಲ್ಲ, ಕೊಲೆ ಮಾಡೋದು ಬೇರೆ, ಯುದ್ಧದಲ್ಲಿ ಕೊಲ್ಲೋದು ಬೇರೆ. ಯುದ್ಧದಲ್ಲಿ ಕೊಲ್ಲದ್ರೆ ಏನು ಮಾಡ್ತಾರೆ ಅದಕ್ಕೆ? ಹಿಂದೆಲ್ಲ ವಿಕ್ಟರಿ ಕ್ರಾಸ್ ಅಂತ ಕೊಡ್ತಿದ್ರು, ವಿ ಸಿ. ಅದು ಅವನಿಗೊಂದು ಸ್ಪೆಷಲ್ ಆನರ್ ಮಾಡ್ತಿದ್ರು ಅದಕ್ಕೆ. ಶತ್ರುಗಳು ಕೊಂದ್ರೆ ಮರ್ಡರನ್ನೇ ಮಾಡ್ತಾರೆ, ಅದೇ ರೀತಿ ಜೈಲಿಗೆ ಹಾಕ್ತಾರೆ. ಯಾಕೆ? ಅದೇನಿದೆ ಈಗ ಒಂದು ಪರ್ಪಸ್ ಇದೆ ಅಲ್ಲಿ. ಇಲ್ಲಿ ದ್ವೇಷ ಇದೆ, ಅಲ್ಲಿ ದ್ವೇಷ ಇಲ್ಲ. ದೇಶ ರಕ್ಷಣೆ, ಶತ್ರು ನಾಶ ಅದೆಲ್ಲ ಇದೆ. ಅದೇ ರೀತಿನೇ ಆಗ ಬಂಧಕ್ಕೆ ಆಗಲಿಲ್ಲ. ವೃತ್ರಾಸನ ಕೊಂದಿದ್ದ ಅರ್ಧ ಕೇಸ್ ಆದ್ರಿಂದ ಅದು ಬ್ರಹ್ಮಹತ್ಯೆ ಅಂತ ಕೌಂಟ್ ಆಗಲಿಲ್ಲ. ಈ ಸೋಜರು ಯುದ್ಧ ಮಾಡ್ತಿರ್ತಾನೆ, ಅವ್ರು ಯಾವ ಜಾತಿ ಅಂತ ನಮಗೆ ಗೊತ್ತಿಲ್ಲ. ಪ್ರತಿಯೋಧ ಅಷ್ಟೇ. ಅರ್ಜುನ ಪಶ್ಚಿಮ ಹೇಳಿದ, ಕೃಷ್ಣ ಹೇಳಿದ್ದ, ತಲೆಗಳಿಸ್ಕೋಬಾರ್ದು ಅದ್ರ ಬಗ್ಗೆ ಎಲ್ಲ. ಯುದ್ಧಕ್ಕೆ ಬಂದಾಗ ಯಾರು ಅಂತ ನೋಡಬಾರ್ದು. ಯುದ್ಧಕ್ಕೆ ಬಂದಾಗ ಅಷ್ಟೇ, ಕೋರ್ಟಲ್ಲಿ ಕೇಸಲ್ಲಿ ವಿದ್ಯಾರ್ಥಿ ಆನ್ಸರ್ ಪೇಪರ್ ವ್ಯಾರಿ ಮಾಡಬೇಕಾದ್ರೆ ಅವನ ಹೆಸರು ಕೂಡ ಕೌಂಟ್ ಆಗಬಾರ್ದು. ಅಲ್ಲಿ ಕೌಂಟ್ ಆಗೋದೇನು? ಬರೀ ಓನ್ಲಿ ಕ್ವಾಲಿಟಿ ಆಫ್ ಆನ್ಸರ್ಸ್ ಅಷ್ಟೇ. ಅದು ಅಲ್ಲಿ ಪ್ರಶ್ನೆ. ತ್ಯಾಜನೇಚ್ಛಯ ಸರ್ವಕರ್ಮಸು. ಅದು ಬೇರೆ, ಅದು ಮಾಡಿ ಮಾಡ್ಕೊಂಡು ಏನಾಯ್ತು ಅದರಿಂದ ಇನ್ನೂ ದೊಡ್ಡದಾಯ್ತು. ಆ ರೀತಿ ಮಾಡೋದ್ರಿಂದ ತಪ್ಪೇ ಮಾಡಿಲ್ಲ ಇಂದ್ರದೇವರು ಬಿಟ್ಟುಬಿಡಿ, ಅವರು ಅಟ್ಲೀಸ್ಟ್ ಇವರು ಸಾಧಕರು. ಪರಶುರಾಮದೇವರು ಪ್ರಾಯಶ್ಚಿತ್ತ ಮಾಡ್ಕೋತಾರೆ ಯಾವುದಕ್ಕೆ? ಕಾರ್ತವ್ಯಾಜನ ಕೊಂದಿದ್ದಕ್ಕೆ, ರಾಜನ ಕೊಂದಿದ್ದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೊಟ್ರಂತೆ. ಅದಕ್ಕೆ ಉಳಿದವರು ತೋರಿಸ್ಕೊಡ್ತಾರ. ಆ ರೀತಿ ಮಾಡೋದ್ರಿಂದ ಕೆಲವು ಧರ್ಮಾಚರಣೆ ಮಾಡೋದ್ರೊಳಗೆ ಕೂಡ ಸೂಕ್ಷ್ಮ ಇರುತ್ತೆ, ಅದು ಫಾಲೋ ಮಾಡಿ. ಇನ್ನು ಯಾಡೆಡ್ ಅದು ಒಳ್ಳೆ ಕೆಲಸ ಸರಿ ಮಾಡಿದ್ದಾನೆ, ಯಾರೋ ತಪ್ಪು ಸ್ನಾನ ಮಾಡಿ ಬಂತಾರೆ, ಮಾಡಿ ಬಂದ್ಬಿಟ್ರೆ ಮುಗಿಯುತ್ತೆ ಅಷ್ಟೇ. ಇವನು ಆರ್ಗ್ಯೂ ಮಾಡ್ತಾನೆ, ಅದೇನು ಬಹಳ ದೊಡ್ಡದು, ನೀವು ಮಾಡಿದ್ದೀರಾ ಶುರು ಮಾಡೋದು, ಹಾಗೆಲ್ಲ ಮಾಡಬಾರ್ದು. ಅವನ ಪ್ರಕಾರ ಬಡಿಯಿದ್ದಾನ ಅವನು, ನಮಗೆ ಅವನು ಏನೋ ಮುಟ್ಟಿದ್ದು ಕಾಣಿಸ್ಬಿಟ್ಟಿದೆ. ನಾವು ಹೇಳ್ತೇವೆ ಸ್ನೇಹ ಮಡಿ ಸಾಧು ಹೋಗುತ್ತೆ, ಅವ್ರೇನ್ ಮಾಡ್ಬೇಕು ಹೇಳತ್ಕೊಳ್ಳಿ, ವಾದ ಮಾಡಬಾರ್ದು ಅವನು. ಯಾತಕ್ಕೆ? ನಮಗೆ ದೊಡ್ಡವರು ಹೇಳ್ತಿದ್ದಾರೆ, ಏನೋ ಕಾರಣ ಇರ್ತದೆ. ತೀರಾ ಬಿಡಿಸಿ ಹೇಳೋ ಸಮಸ್ಯೆ ಇರೋದಿಲ್ಲ ಅಲ್ಲಿ, ಬಿಡಿಸಿ ಹೇಳ್ತಕ್ಕೂ ಹುಡುಗರಿಗೆ ಮರ್ಯಾದೆ ಹೋಗುತ್ತೆ ಅವನಿಗೆ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ? ಸುಮ್ಮನೆ ಹೋಗಿ ಇನ್ನೊಂದ್ಸಲ ಸ್ನಾನ ಮಾಡಿವ ಅಷ್ಟೇ, ಮತ್ತೆ ಪ್ರಶ್ನೆ ಇಲ್ಲ. ಹಿಡಿತಾ? ಅದು ದೊಡ್ಡ ಎರಡು ಪುಣ್ಯ ಬಂತು ಅವನಿಗೆ. ಮಡಿಯಾಗಿದ್ದದ್ದು ಒಂದು ಪುಣ್ಯ, ಕೇಳೋದಕ್ಕೆ ಇನ್ನೂ ಹೆಚ್ಚು ಮಡಿಯಾದ ಹೊಸ ಪುಣ್ಯ. ಅದು ಅಲ್ಲಿ ಆರ್ಗ್ಯು ಮಾಡಿದ್ರೆ ಹೋಗ್ಬಿಡ್ತಾ ಇತ್ತು. ಇಂದ್ರದೇವರು ಹಾಗೆ ಮಾಡಿದ್ರು. ಪರಶುರಾಮದೇವರು ಕಾರ್ತವ್ಯರು ಕೊಂದು ಬಂದ ಮೇಲೆ ಯಮದಗ್ನಿಗೆ ಹೇಳ್ತಾರೆ, ರಾಜನ ಕೊಲ್ಲಬಾರ್ದಾಗಿತ್ತು, ಕೊಂದು ಬಿಟ್ಟಿದ್ದೀರಿ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡಿ ತೀರ್ಥಯಾತ್ರೆ ಮಾಡಿರಿ ಅಂತ ಹೇಳಿದ್ರು. ಮಾಡಿದ್ರು ತೀರ್ಥಯಾತ್ರೆ ಮಾಡ್ತಾ ಏನ್ ಮಾಡಿದ್ರಲ್ಲಿ ಎಷ್ಟೋ ದುಷ್ಟರು ಕೊಂದಾಕಿಬಿಟ್ಟು ಲೋಕ ಕಲ್ಯಾಣನೂ ಮಾಡಿದ್ರು. ದೇವರು ಸ್ವತಃ ತೋರಿಸ್ತಾನೆ, ಏನೂ ಆಗ್ಬೇಕಾಗಿಲ್ಲ ಅರ್ಜುನ, ಅದು ಲೋಕಕ್ಕೆ ಶಿಕ್ಷಣ ಕೊಡೋಕೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಆ ದೃಷ್ಟಿ ಅರ್ಥ ಮಾಡ್ಕೊಂಡ ಇಂದ್ರದೇವರ ಕೇಸು. ಅದು ಉಪಯೋಗಕ್ಕೆ ಆಯ್ತು ಅವ್ರಿಗೆ. ಮಹಾನಾಸ ಯೈಂ ಶೃಣೋತಿ ಅಲಕಂ ಶೃಣೋತಿ ಇತ್ಯಾದಿ ವಚರ. ಇನ್ನ ಇದು ದುಷ್ಟ ಇದ್ದಾನೆ, ಕ್ರಿಮಿನಲ್ ಸಂಧ್ಯಾನೆ ಮಾಡ್ತಾ ಕೂತಿದ್ದಾನೆ. ಏನ್ ಮಾಡಕ್ ತಗೊಂಡದನ್ನ? ಸಂಧ್ಯಾನೆ ವಿಹಿತ ಕರ್ಮ ಹೌದು, ಅಲ್ಲಿ ಯಾರೋ ಕೊಂದು ಬಂದಿದ್ರೆ ಸಂಧ್ಯಾನೆ ಕೂತ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅವನಿಗೆ? ಇದು ಕೌಂಟ್ ಆಗುತ್ತಾ ಇದು? ಕೌಂಟ್ ಆಗೋದೇ ಗೊತ್ತಾಯ್ತು. ಕ್ರಿಮಿನಲ್ ಇಲ್ಲೇ ಎಂತಾಗೆ ಒಳ್ಳೆ ಕೆಲಸ ಎತ್ಕೊಂಡು ಹೋಗ್ತಾರೆ, ಬಿಡೋದಿಲ್ಲ ಅವನ. ಯಾತಕ್ಕೆ? ಒಳ್ಳೆ ಕೆಲಸ ಇರ್ಬೋದು, ಬಟ್ ನೀನ್ ಮಾಡ್ತೀರ ನಿನಗೆ ಅದು ಒಳ್ಳೇದಲ್ಲ, ನೀನ್ ಬಹಳ ದುಷ್ಟ, ನಿನ್ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಕರ್ಮಣಾಮಿತಿ ವಿಧಿ ನಿಷೇಧಾತ್ಮಕೋ ವೇದೋ ಜಾತ್ಯ ಶುದ್ಧಾನಾಂ ಸತೋ ಅಶುದ್ಧಾನಾಂ ಕರ್ಮಣಾಂ ನಿಯಮೇನ ಗುಣದೋಷ ಭೇದಮಪೇಕ್ಷ ಅಪೇಕ್ಷತೆ ಇತಿ ಯೋ ನಿಯಮ ತು ನಿಯಮ ತ್ವಯ ಉಕ್ತಃ ಸ ನಿಯಮೋ ಮದಿಷ್ಠೋ ಗುಣೋ ಮದನಿಷ್ಠೋ ದೋಷ. ಕೊನೆಗೆ ಗುಣದೋಷ ಹೇಗೆ ತೀರ್ಮಾನ ಮಾಡಬೇಕು ಅಂದರೆ, ದೇವರಿಗೆ ಪ್ರಿಯವಾದದ್ದು ಗುಣ, ದೇವರಿಗೆ ಪ್ರಿಯ ಅಲ್ಲ ಅಂದರೆ ದೋಷ. ಮತ್ತೆಲ್ಲ ತರಕರಿಸಿಕೊಳ್ಳೋಕೆ ಹೋಗ್ಲೇಬಾರದು, ಫೈನಲ್. ಇತಿ ವಿವೇಕಂ ಮಜಾನತಾಂ ಪುಂಸಾಂ ನತು ವಿದುಷಾಂ ಪಕ್ಷ ಇತಿ ವಿಹಿತಕರಣೇನ ಗುಣೋ ನಿಷಿದ್ಧಕರಣೇನ ದೋಷ ಇತ್ಯನೇನ ವಿಹಿತಕರಣೇನ ಗುಣ ನಿಷಿದ್ಧಕರಣೇನ ದೋಷ ಇತ್ಯನೇನ ಗುಣದೋಷ ವಿಧಾನೇನ ಅಂಹಸಾಂ ತ್ಯಾಜನೇಚ್ಛಯ ಅಂಹಸಾಂ ಪಾಪಗಳ ಪರಿಹಾರಕ್ಕೋಸ್ಕರ ನಿಯಮೋಮಯ ಕೃತ. ಎರಡೂ ಒಂದು ಆಫೀಸ್ ಎರಡೂ ಒಂದೇ ಕೆಲಸ ಶುರು ಮಾಡಿಬಿಟ್ರೆ ಏನಾಗುತ್ತಾಗ? ಕೆಟ್ಟ ಹೋಗ್ಬಿಡುತ್ತೆ. ಎರಡೂ ಒಂದೇ ಕೆಲಸ ಮಾಡ್ತಿದ್ರೆ ಆಫೀಸಲ್ಲಿ ಕೂತ್ಕೊಂಡು ಗತಿಯೇನು? ಆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಏನಾಗುತ್ತೆ? ಅಲ್ಲಿ ಕೆಲಸ ನಡೆಯುತ್ತೆ. ಎರಡೂ ಒಂದೇ ಮಾಡ್ತಿದ್ರೆ, ಇವತ್ತು ಒಂದೇ ಮಾಡ್ತಿರೋದಾ, ಎಲ್ಲ ಉಡ್ತೀವಿ ಬಂದ್ಬಿಡ್ತಾರೆ, ಅದು ಒಂದೇ ಕೆಲಸ ಆಗಿಬಿಡೋದು. ಏನಿಲ್ಲ ಅಲ್ಲಿ, ಸ್ವಚ್ಛ ಮಾಡ್ಲಿಕ್ಕಿಲ್ಲ, ಎಲೆ ಹಾಕ್ಲಿಕ್ಕಿಲ್ಲ, ಬಡಿಸ್ಲಿಕ್ಕಿಲ್ಲ, ಯಾವ್ಯಾವುದಕ್ಕೂ ಇಲ್ಲ. ಆಮೇಲೆ ಎಲೆ ಬಳಿಲಕ್ಕೊತ್ತು ಯಾರೂ ಇರೋದಿಲ್ಲ. ಬಟ್ ಇವನೇನು ಊಟ ಮಾಡಿ, ಅದು ಸೇವೆ ಆಗಲಿಲ್ಲ. ಅದು ಏನಾದರೂ ಹಸ್ತೋದಕ ಪರಿಸ್ಥಿತಿ ಮಾಡಿಬಿಟ್ಟೆ, ಹಸ್ತೋದಕ ಪರಿಸ್ಥಿತಿ ಸೇವೆ ಬೇರೆ, ಯಾರು ಇರೋ ಸೇವೆ ಬೇರೆ ಇದೆ. ಆ ರೀತಿ ಮಾಡೋದಕ್ಕೆ ತುಂಬ ದಿನ ಸಮಾರಂಭಕ್ಕೆ ಹಿಂದಿಗೆ ಯಾತಕ್ಕೆ ಹೋಗ್ತಿದ್ರು ಅಂದರೆ, ಒಳ್ಳೆ ಆಪರ್ಚುನಿಟಿ ಸರ್ವ್ ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ? ಆಪರ್ಚುನಿಟಿ ಸರ್ವ್. ಇನ್ನು ಕೆಲವರಿಗೆ ಏನೂ ಬರ್ತಾ ಇಲ್ಲ, ಪಾಪ ಕುತ್ಕೊಂಡೆ ಡೈರೆಕ್ಟ್ ಮಾಡ್ತಾರೆ, ಓಡಾಡಕ್ಕೆ ಬರಲ್ಲ, ಏನೂ ಬರೋದಿಲ್ಲ. ಪಾಪ ಹಾಗೆ ಮಾಡೋ ಹೀಗೆ ಮಾಡೋ ಒಬ್ಬಡಿಸೋದ್ರೆ ಡೈರೆಕ್ಟ್ ಮಾಡ್ತಾನೆ ಅಷ್ಟೇ. ಮೇಸ್ತ್ರಿ ಕೆಲಸ ಇದ್ದಾಗ ಮೇಸ್ತ್ರಿ ಕೆಲಸ ಮಾಡೋದಿಲ್ಲ, ಏನು ಮಾಡ್ತಾನಂತ? ವರ್ಕ್ ಅಲಾಟ್ ಮಾಡಿ ಮಾಡಿಸ್ತಾನೆ, ನೀಟಾಗಿ ಮಾಡಿಸ್ತಾನೆ. ಹೆಚ್ಚು ಕಡೆ ಅವನೇ ಜವಾಬ್ದಾರ. ಅದಕ್ಕೆ ಅವ್ರಿಗೆ ಉಳಿದವರಿಗಿಂತ ಜಾಸ್ತಿ ದುಡ್ಡು ಅವನಿಗೆ, ಕೆಲಸ ಮಾಡಿಸಿದ್ದಕ್ಕೆ ಮಾಡಿದವನಿಗಿಂತ ಜಾಸ್ತಿ ದುಡ್ಡು. ಯಾತಕ್ಕೆ? ಮಾಡಿಸೋದಕ್ಕೆ ಏನು ಬೇಕೋ ತಿಳುವಳಿಕೆ ಜಾಸ್ತಿ ಬೇಕು. ಅವ್ರು ಹೇಳಿದಷ್ಟು ಮಾಡ್ತಾನಷ್ಟೇ, ಹೇಳಿದಷ್ಟು ಜ್ಞಾನ ಇವನಿಗಿರಬೇಕು. ಆ ಅರ್ಥದಲ್ಲಿ ನಮ್ಮ ಪ್ರತಿಯೊಂದು ಯಾವುದೇ ಸಮಾರಂಭಕ್ಕೆ ಹೋದರೂ ನಮ್ಮದು ಒಂದು ರೋಲ್ ಇರುತ್ತೆ. ಕೊನೆಯ ಪಕ್ಷ ಸುಮ್ಮನೆ ಕೊಡೋದು, ಏನು ಮಾಡೋದು ಲಾಸ್ಟ್. ಅದು ಏನು ಮಾಡಲಿಕ್ಕೆ ಬರ್ದ ಹೋದ್ರೆ ಅಲ್ಲಿ ಗಲ ಟಿಪ್ಸಿ ಹಾಗಾಗಿಲ್ಲ ಅಂತ ಆಭಾಸ ಮಾಡಿಬಿಡ್ತಾರೆ. ಶಿಶುಪಾಲಾದ್ರೆ ಮಾಡಿದ್ದು ಹಾಗೇನೆ, ಸಮಾರಂಭ ಕೆಡಿಸೋಕೆ ಪ್ರಯತ್ನ ಪಟ್ಟವರು, ಅದು ಮಾಡಬಾರ್ದು. ಗುಣತ್ವಮೇವ ಸ್ಯಾದಿತಿ ದೋಷ ಇತ್ಯರ್ಥ. ಮೇ ವಿಧ್ಯನುಸಾರಿತ್ವ ಚ ಮತ್ಪ್ರಿಯ ಉಪಹಿತತ್ವ ಇತ್ಯಪಿ ವಿಶೇಷಂ ತು ಶಬ್ದ ಏವ ಶಕ್ತಿ. ನಮಗೆ ದೇವರು ಪ್ರಿಯವಾದದ್ದು ಗುಣ ಅಂತ ಹೇಳ್ತೀವಿ, ಹೇಗೆ ಗೊತ್ತಾಗಬೇಕು ಅಂದರೆ ಅದಕ್ಕೆ ಶಾಸ್ತ್ರ ದೇವರು ಮಾಡಿರೋದು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕ. ಒಂದು ಲಿಟ್ರೇಚರ್ ಕೊಟ್ಟು ಫಾಲೋ ಮಾಡಿದ್ರೆ ಮುಂದೋಯ್ತು. ಅವ್ರು ಹೇಳಿದರೆ ಎಷ್ಟು ಬೆಲೆನೋ ಆ ಮಾತಿಗೆ ಅಷ್ಟೇ ಬೆಲೆ. ಪ್ರೆಸೆಂಟ್ ನಾನು ಕೇಳಬೇಕಾಗಿಲ್ಲ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡ್ಕೊಂಡು ಮಾಡಿಬಿಡಿ. ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಕನ್ಸರ್ನ್ ಪರ್ಸನ್ಗೆ ವ್ಯಾಲ್ಯೂ ಇದೆ. ಯಾವುದೋ ಕಂಪನಿ ಇನ್ಸ್ಟ್ರಕ್ಷನ್ಸ್ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ. ದೇವರ ಅಧ್ಯಾತ್ಮ ಇದು, ಭಗವದ್ಗೀತೆ ಹೈಯೆಸ್ಟ್ ಪರಮಾತ್ಮ ಅವನೇ ಹೇಳ್ಬಿಟ್ಟಿದ್ದಾನೆ. ಆದ್ರಿಂದ ಅದೇ ನಮ್ಮ ಕೋಡ್ ಅದು. ಹಾ ಹೌದು ಹೌದು ಹೌದು. ಅಮ್ಮ ಅಮ್ಮಸಿ ಅಮ್ಮಾಂಸಿ ಮನಃ ಮನಸ್ಸಿ ಮನಾಂಸಿ ಮನಸ್ಸಾಂ ಅಮ್ಮಸಾಂ. ಜಾತಶ್ರದ್ಧೋ ಮತ್ಕಥಾಸು ನಿರ್ವಿಣ್ಣ ಸರ್ವಕರ್ಮಸು ಈ ರೀತಿ ಮಾಡ್ತಾ ಹೋದಂತೆ ದೇವರ ಮಹಿಮೆ ಕೇಳೋದಕ್ಕೆ ಆಸಕ್ತಿ ಜಾಸ್ತಿ ಆಗಲಿ ಶುರುವಾಗುತ್ತೆ. ಸರ್ವಕರ್ಮಸು ನಮಗೂ ಅಷ್ಟು ಕ್ಲೀನ್ ಆಗಿದೆ, ದೇವ್ರ ಪೂಜೆ ಮಾಡ್ಬೇಕಾಗಿ ಕಾನ್ಸಂಟ್ರೇಷನ್ ಬರ ಹಾಗೆ ಸ್ವಲ್ಪ ಮನಸ್ಸಿಗಿದ ಡಿಸ್ಟರ್ಬ್ ಶುರುವಾಗ ಡಿಸ್ಟರ್ಬೆನ್ಸ್ ಅದು ಮೆಂಟಲಿ ಆದರೂ ಡಿಸ್ಟರ್ಬೆನ್ಸು, ಫಿಸಿಕಲಿ ಆದರೂ ಏನೋ ಮುಟ್ಟಿದಾಗ ಆಗುತ್ತೆ, ಪ್ರಶಸ್ತ ಅನಿಸೋದಿಲ್ಲ. ಅದೇ ರೀತಿ ಮನಸ್ಸು ಸರಿಯಾಗಿದ್ದು ಬಿಟ್ಟರೆ ಸೀರಿಯಸ್ ಕಮಿಟೆಡ್ ಆಗಿ ಕೇಳೋದಕ್ಕೆ ಮಾಡೋದಕ್ಕೆ ಬರೋದು. ನಿರ್ವಿಣ್ಣ ಸರ್ವ ಬೇರೆ ಕೆಲಸ ಬಿಟ್ಟು ದೇವರ ಕಥೆಯನ್ನು ಕೇಳತಕ್ಕಂಥ ಆಸಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇ ಪರಿತ್ಯಾಗೇಪಿ ಹರೀಶ್ವರ. ವೇದ ಮತ್ತು ಜೊತೆಗೆ ಕಾಮಾನ್ ದುಃಖಾತ್ಮಕ, ಯಾವುದೇ ಫಲ ಕೇಳೋದು ಭಾರಿ ಡೇಂಜರಸ್ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ, ಫಲಾಪೇಕ್ಷೆ ಕೆಟ್ಟದು ಅಂತ ಗೊತ್ತಾಗಬೇಕಾದ್ರೆ ಈ ಸ್ಥಿತಿಯಲ್ಲಿ ಗೊತ್ತಾಗುತ್ತೆ, ಮೊದಲು ಗೊತ್ತಾಗೋದಿಲ್ಲ. ಪರಿತ್ಯಾಗೋಪಿ ಹರೀಶ್ವರ, ಪರಿತ್ಯಾಗೇಪಿ ಹರೀಶ್ವರ. ನಮಗೆ ಎಷ್ಟು ಕೆಟ್ಟ ವಿಷಯ ಬಿಡಲಿಕ್ಕೆ ನಮಗೆ, ಒಂದು ಕಾಮ ಕೆಟ್ಟದ್ದು ಅಂದರೆ ಫಲಾಪೇಕ್ಷೆ ಕೆಟ್ಟದ್ದು ಅನಿಸ್ತದೆ, ಆದರೆ ಬಿಡೋದು ಸುಲಭ ಅಲ್ಲ, ಟೆಂಪ್ಟ್ ಆಗ್ತಾರೆ ಮಧ್ಯೆ ಮಧ್ಯೆ. ಅದು ಸ್ವಾತಂತ್ರ್ಯ ನಮಗಿಲ್ಲ, ಮತ್ತೆ ಟ್ರೈನಿಂಗ್ ತೊಗೊಂಡು ತೊಗೊಂಡು ಏನು ಮಾಡಬೇಕು ಅದನ್ನು, ಆ ಸ್ಟೇಜ್ ರೀಚ್ ಆಗ್ಬೇಕು, ತಕ್ಷಣ ಬರೋದಿಲ್ಲ ಅದೆಲ್ಲ ಕೂಡ. ಹೌದು, ದಾನ ತೊಗೊಂಡ್ರೆ ದಾನ ಫಲ ಅಲ್ವಲ್ಲ, ಕರ್ತವ್ಯ ಅದು. ಫೀಸ್ ತೊಗೊಂಡ್ರೆ ದಾನ ತೊಗೊಳ್ಳೋ ಲೆಕ್ಕನ, ಫೀಸ್ ಕೊಡ್ತಾ ಏನು ಹೇಳ್ಬೇಕು, ನಾವು ಹೇಳಿದಾರೆ ತೊಗೊಳ್ಳೋದಿಲ್ಲ ಅಂತ ಕ್ಯಾಶಿಯರ್ ದುಡ್ಡು ತೊಗೊಳ್ಳೋದು ಕೂತ್ಕೊಂಡು ಗತಿ ಏನಾಗ್ಬೇಕು. ಏ ದಾನ ಶಬ್ದಕ್ಕೆ ಅರ್ಥನೇ ಅದು, ದಾನ ಕ್ಯಾಶಿಯರ್ ತೊಗೊಳ್ಳೋ ದುಡ್ಡು ಬಿಡುವಲ್ಲ, ದುಡ್ಡು ತೊಗೊಳ್ಳೋಗಿಲ್ಲ ಬ್ಯಾಂಕ್ನಲ್ಲಿ, ಕ್ಯಾಶಿಯರ್ ಮಾತ್ರ ತೊಗೋಬೇಕು, ಬ್ರಾಹ್ಮಣ ಮಾತ್ರ ಉಳಿದವ್ರು ತೊಗೊಳ್ಳೋ, ಬ್ರಾಹ್ಮಣ ಮಾತ್ರ ತೊಗೋಬೇಕು. ಕ್ಯಾಶಿಯರ್ ಏನು ಕಮಿಟ್ಮೆಂಟ್ ಇದೆ ತೊಗೊಂಡ ತಕ್ಷಣ ಅಕೌಂಟ್ ಮಾಡಬೇಕಾದ್ರೆ ಆ ಕ್ರೆಡಿಟ್ ಡೆಬಿಟ್ ಮಾಡಿ ಬ್ರಾಹ್ಮಣನಿಗೆ ಅದಿದೆ, ಏನು ಮಾಡಬೇಕು ತೊಗೊಂಡ ತಕ್ಷಣ ಅದನ್ನು ಮಂತ್ರ ತಂತ್ರ ಹೇಳಿ ಕೆಲಸ ಮುಗಿಸ್ಬೇಕು. ಇವತ್ತು ಮರಿ ಪಾಯಸ್ಥಿತಿ ಪಾರಾಯಣ ಮಾಡಿರಿ ಅಂತ ಹೇಳಿಬಿಟ್ರು, ಪುರಸ್ಕಾರ ಮಾಡಿ ಅಂತ ಹೇಳಿಬಿಟ್ರು, ದುಡ್ಡು ಕೊಟ್ಬಿಟ್ರು. ಆ ಕೆಲಸ ಮಾಡಿದ್ರೆ ದೋಷ ಇಲ್ಲ ಅವನಿಗೆ, ಏನು ಜೀವ ಕಂಡ ಇಲ್ಲ ಹೊರಟುಬಿಟ್ಟ ರೆಡಿ ಆಯ್ತು, ಮಂತ್ರ ಸದ್ಯ ಕೊಟ್ಟು ಆಯ್ತು ಹೋಗು ಅಂತೇಳಿ. ತಪ್ಪದು ಮಾಡಾಗಿಲ್ಲ ಅವನು, ಏನು ಮಾಡಬೇಕು, ಅವನು ಹೇಗೆ ಸುಮ್ಮನೆ ಇದು ಕೊಟ್ಟರೆ ರಸೀದಿ ಹಾಕಿ ಕೊಡಬೇಕು, ಹಾಗೆ ಕೆಲಸ ಮಾಡಬೇಕು. ಬ್ರಾಹ್ಮಣದ ಕ್ಯಾಶಿಯರ್ ಕೆಲಸ ಇರೋದ್ರಿಂದ ದಾನ ಅಂತ ತಿಳ್ಕೊಂಡಿಲ್ಲ, ಕ್ಯಾಶಿಯರ್ ದುಡ್ಡು ತಕ್ಷಣ ದಾನ ಅಂತ ತಿಳ್ಕೊಳ್ಳೋದು ಏನು ತಿಳ್ಕೊತಾನೆ, ಅವನ ಆ ಜವಾಬ್ದಾರಿ ಅಂತ ತಿಳ್ಕೊತಾನೆ, ಇದು ಜವಾಬ್ದಾರಿ ಸರಿಯಾಗಿ ನೋಡ್ಕೋಬೇಕು ಅಂತೇಳಿ. ಆ ರೀತಿ ತಿಳಿದವಾದ ಏನು ಮಾಡ್ತಾನೆ, ಯಾವುದೋ ಕಾರಣಕ್ಕೆ ನನ್ನ ಸರಿ ಇದೆ, ಇದು ಕ್ಯಾಶಿಯರ್ ಕೊಟ್ಟು ಸದ್ಯಕ್ಕೆ ನಾನು ರಿಲೀವ್ ಮಾಡಿ ನನ್ನ ಕೈಯಲ್ಲಿ ಆಗೋದು, ಯಾಕೆ ಡಿಸ್ಟರ್ಬ್ ಆಗಿದೆ ಯಾಕೆ ತಪ್ಪೋದು. ಅವರು ಕೂಡ ಏನು ಮಾಡ್ತಾರೆ, ಪ್ರಾಪರ್ ರೀಸನ್ ಇದ್ರೆ ಒಪ್ಕೊಂಡ್ಬಿಡ್ತಾರೆ, ಅದಕ್ಕೆ ಲಾಸ್ ಇವರಿಗೂ ಲಾಸ್ ಆಗುತ್ತೆ. ಅದರಿಂದ ಅವನು ಮಾಡೋ ತಪ್ಪು ಇವ್ರಿಗೆ ಅಫೆಕ್ಟ್ ಆಗುತ್ತೆ, ಸರಿ ಅಂತ ಹೇಳ್ಬಿಡ್ತಾರೆ. ನಾನು ಹುಷಾರಿಲ್ಲ ಅಂತ ಹಿಂದೆಲ್ಲ ಚಿಕನ್ ಲೀವ್ ಕೊಡ್ತಿದ್ದಿಲ್ವಂತೆ, ಚಿಕನ್ ವಿನ್ಯಾ ಬಂದಿದ್ದರೆ ಕೊಟ್ಬಿಟ್ಟು ತಷ್ಟ ಕೊಟ್ಬಿದ್ದಿರೋದು, ಅದಕ್ಕೆ ಸುಳ್ಳೆ ಕೊಡ್ಲಿ ಲೀವ್ ಗ್ಯಾರಂಟಿ ಸಿಗಬೇಕಾರೆ, ನಮಗೆ ಬಂದರೆ ಕಷ್ಟ ಅಂತ ಹೇಳಿಬಿಟ್ಟು ಮನೆ ಬರಲೇ ಬೇಡ ಆಗಿದೆ, ಎಷ್ಟು ದಿವಸ ಬೇಕಾದ್ರೆ ತೊಗೊಂಡು ಕೊಟ್ಬಿಡೋದು, ಅದು ಮೋಸ. ಅದು ಹಾಗಲ್ಲ, ಸರಿಯಾದ ಕಾರಣ ಕೊಟ್ಟರೆ ಉಡುಗೊರೆ ತೊಂದರೆ ಆಗಬಾರ್ದು. ರಜೆ ಕೊಡೋದ್ರೆ ಅವನು ಕೆಲಸ ಮಾಡೋದಿಲ್ಲ, ರೆಸ್ಟ್ ಕೊಟ್ಟಾಗಾಯ್ತು, ಮತ್ತೆ ಉಡುಗೊರೆ ಕೆಲಸ ಕೆಟ್ಟೋಗುತ್ತೆ, ಅದರಿಂದ ಏನಾದ್ರು ರೋಗ ಬಂದುಬಿಟ್ರೆ. ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಅದಕ್ಕೆ ಬ್ರಾಹ್ಮಣನಾದವನು ಕೆಲವು ದಾನ ತೊಗೊಳ್ಳೋದಿಲ್ಲ, ಎಲ್ಲ ಬ್ರಾಹ್ಮಣರು ಈ ದಾನ ತೊಗೊಳ್ಳೋದಿಲ್ಲ, ಯಾಕಂದ್ರೆ ಆ ಪರ್ಪಸ್ ನಮ್ಮಲ್ಲಿಲ್ಲ. ಇವಾಗ ಟ್ರಸ್ಟ್ಗೆ ಏನಾದ್ರು ತೊಗೋಬೇಕು, ಆ ಪರ್ಪಸ್ ಇಲ್ದವ್ರು ತೊಗೊಳ್ಳೋಗಿಲ್ಲ ಅವನು, ಅದು ಡೀಡಲ್ಲಿ ಮೆನ್ಷನ್ ಆಗದೆ ಹೋಗಿದ್ರೆ ಆ ಪರ್ಪಸ್ಗೆ ತೊಗೊಳ್ಳೋಗಿಲ್ಲ ಮತ್ತು ಕೊಡೋಕೋ ಇಲ್ಲ. ಯಾವುದು ನಾಟ್ ಅಲೋನ್ ಅದು ಕೊಟ್ಟರೆ ಏನಾಗುತ್ತದೆ, ಇನ್ವ್ಯಾಲಿಡ್ ಎಕ್ಸಿಬಿಷನ್ ಕ್ಲೇಮ್ ಮಾಡೋಕ್ಕೆ ಬರೋದ್ರೆ ನಾಳೆ ಉಳಿಯೋದೂ ಇಲ್ಲ, ಅದು ಹೋಗಿಬಿಡುತ್ತೆ ಆ ಪರ್ಪಸ್. ಅದಕ್ಕೆ ಯಾವಾಗಲೂ ಅದು ಚೇಂಜ್ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಫಸ್ಟ್ ಆಮೇಲೆ ಮತ್ತೆ ಅವನು ಇಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು, ಆಮೇಲೆ ತೊಗೋಬೇಕು, ಇಲ್ಲದವ್ರೆ ಬೆಲೆ ಬರೋದೇ ಇಲ್ಲ. ಆ ರೀತಿ ಕ್ಯಾಶಿಯರ್ ಇರಬೇಕು ಬ್ರಾಹ್ಮಣನಿಗೆ. ಹಾಗೆ ನಾನು ಗೃಹಸ್ಥ, ಇಷ್ಟು ಯತಿಗಳಿದ್ದ ದಾನ ಯಾವುದು ತೊಗೊಳ್ಳೋಗಿಲ್ಲ ಅವರು. ಯತಿಗಳು ಎಲ್ಲ ದಾನ ನಿಷಿದ್ಧ, ಒಂದೇ ದಾನ ತೊಗೊಳ್ಳೋದವರು ಹೇಳಿದೆ, ಯಾವುದು ಗ್ರಂಥದಾನ, ಒಂದೇ ಗ್ರಂಥದಾನ, ಒಂದೇ ಯತಿಗಳು ತೊಗೋಬೇಕು, ಬೇರೆ ಯಾವ ದಾನನೂ ತೊಗೊಳ್ಳೋಗಿಲ್ಲ. ಅದು ಒಂದು ಬಿಟ್ಟು ಬೇರೆ ಕೊಡ್ರಿ ಅಂದರೆ ಪಜೀತ ಆಗುತ್ತೆ. ಯತಿಗಳಿಗೆ ಅದು ನಿಷಿದ್ಧ, ಯಾವುದು ಮುಟ್ಟಾಗಿಲ್ಲ ದುಡ್ಡನ್ನು ಅವರು, ಅರ್ಥ ಆಯ್ತಾ, ಯಾವುದು ಚೆಕ್ ಮುಟ್ಬೋದಾ, ಕ್ಯಾಶ್ ಡ್ರಾಫ್ಟ್ ಮುಟ್ಬೋದಲ್ಲ, ಏನು ಮುಟ್ಟಾಗಿಲ್ಲ ಅವರು, ಟಚ್ ಮಾಡಾಗಿಲ್ಲ. ಯಾರೋ ಫೋನ್ ಮಾಡಿದ್ರು, ಎದಕ್ಕೆ ಮಾಸ ಯತಿಗಳಿಗೆ ಕೊಡಬೇಕು ಅಂತಿದ್ದೀನಿ, ಎಷ್ಟು ಕೊಡಬೇಕು ಯತಿಗಳಿಗೆ, ಯತಿಗೆ ಕೊಡಲೇಬಾರದು ಫಸ್ಟು. ಅಪೂಪದಾನ ಯತಿ ಯಾವ ದಾನನೂ ಕೊಡಾಗಿಲ್ಲ, ಆದರೆ ನಿಷಿದ್ಧ ಅದು, ಯತಿ ಭಿಕ್ಷೆ ಅಷ್ಟೇನೆ. ಅವ್ರ ಕೈಲಿ ಕೊಡಿಸ್ಬೋದು ಬೇಕಾದ್ರೆ, ಬೆಳೆದವರಿಗೆ ಅವ್ರ ಕೈಲಿ ಕೊಡಿಸ್ಬೋದು, ದೊಡ್ಡವರು ಅಂತ ಹೇಳ ಅಷ್ಟು, ಅವರಿಗೆ ಕೊಡಾಗಿಲ್ಲ. ಹಾಳಾಗತ್ತೆ ಹೇಳಿದ್ದಾರೆ, ತೇಜಸ್ ಹಾಳಾಗತ್ತೆ, ಗ್ಯಾರಂಟಿ ಹಾಳಾಗುತ್ತೆ, ಯಾಕೆ ಮಿಸ್ ಅದು ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ ಆದ್ರಿಂದ. ಗೊತ್ತಾಯ್ತು, ಅದೇ ಪರ್ಪಸ್ ತೊಗೊಂಡು ಉಪಯೋಗಿಸ್ತಕ್ಕಂಥದ್ದು ಎಷ್ಟೋ ಸರ್ತಿ ಏನಾಗ್ಬೋದು, ಅದು ತಪ್ಪು ಬಿಡುತ್ತೆ, ಅದರಿಂದ ತೇಜಸ್ ಹಾಳಾಗುತ್ತೆ. ಜವಾಬ್ದಾರಿ ಬರೋದೇ ತೇಜಸ್ ಹಾಳಾಗ ಕಾರಣ ಇಮ್ಮಿಡಿಯೇಟ್ ಆಗಿ ಓ ಕಮಿಟ್ಮೆಂಟ್ ಭಾರ ಅಂತ ತಿಳ್ಕೊಂಡ್ಬಿಡ್ತಾನೆ, ಅರ್ಧ ಡೌನ್ ಡೌನ್ ಆಗಿಬಿಡ್ತಾನೆ, ತಮಗೆ ದುಡ್ಡು ಕೊಟ್ಟೆ ಇಸ್ಕೊಂಡ್ಬಿಡ್ತಾನೆ. ಅವ್ರಿಗೋ ಕೊಡಿ ಅಂತ ಕೊಟ್ಟ ಒಂದು ಲಕ್ಷ ರೂಪಾಯಿನ, 100 ಕಿಲೋಮೀಟರ್ ಹೋಗಬೇಕು, ಟ್ರಾಫಿಕ್ ಬೇರೆ, ಟೆನ್ಷನ್ ಶುರುವಾಯಿತು. ಅಕಸ್ಮಾತ್ ಕಳೆದ್ರೆ ಆ ದುಡ್ಡು ಕೊಡಬೇಕು, ಸುಳ್ಳು ಹೇಳಿದೆ ಅಂತ ಮರ್ಯಾದೆ ಬೇರೆ ಹೋಗುತ್ತೆ, ಅಪ್ರಾಮಾಣಿಕ ಅಂತ ಆಗುತ್ತೆ. ಎಷ್ಟು ಕಷ್ಟ ಗೊತ್ತೋ ಅವನಿಗೆ, ತನಗೆ ಕೊಟ್ಬಿಟ್ಟು ತಾನು ಕಳ್ಕೊಂಡ್ರೆ ಕಳ್ಕೊಂಡು ಅಷ್ಟೇ, ಇಲ್ಲಿ ಎಷ್ಟು ರಿಸ್ಕ್ ಇದೆ. ಈಗ ಅದು ಗುಡಿದವ್ರು ಜನರಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ, ಜವಾಬ್ದಾರಿ ಕೊಟ್ಟಾಗ ಏನು ಮಾಡ್ತಾರೋ ಅವರು, ಫುಲ್ಲಿ ಕೇಪಬಲ್ ಆಗದೆ ಹೋದರೆ ಒಪ್ಪೋದೇ ಇಲ್ಲ. ದಾನ ಹಾಗೆ, ಸೊ ದಾನ ಅಂಬೋದನ್ನ ಕೇಳಿದ್ರಲ್ಲ ಇಸ್ಕೊಳ್ಳ ಪ್ರಶ್ನೆ ಬರೋದಿಲ್ಲ. ಯುಟಿಲೈಸ್ ಮಾಡೋದಕ್ಕೆ ಕೊಡ್ತಾರೆ ಹೊರತು ನೀವು ತಗೊಂಡು ತೆಂದು ಕೊಡೋದಿಲ್ಲ. ಯುಟಿಲೈಸ್ ಮಾಡ್ಕೊಳ್ಳೋದು ಹೋದ್ರೆ ದಾನ ತಗೊಂಡಿದ್ದು ಮಹಾಪಾಪ. ಅದು ಕೊನೆಗೆ ಸೇರಿಸ್ಬಿಟ್ರೆ ದಾನ ಅಂತೇಳಿ ನಿಮ್ಗೆ ಆಲ ಬಿಟ್ಬಿಡ್ಬೇಕಾದ್ರೆ ಕಂಪಲ್ಸರಿ ಅಲ್ಲ ಅದು. ಉಳಿದೈದು ಕಂಪಲ್ಸರಿ, ಪ್ರತಿಗ್ರಹ ಮಾತ್ರ ಏನದು, ದಾನ ಕೊಡೋದು ಕಂಪಲ್ಸರಿ. ಅರ್ಥ ಆಯ್ತಾ? ತಗೊಳ್ಳೋದು ಆಪ್ಷನ್ ಗೊತ್ತಾಯ್ತಾ? ಈಗ ತಗೊಳ್ಳೋದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಯಾತಕ್ಕೆ ಮಾಡಿದ್ರು ಅಂದ್ರೆ ಆ ಲಿಮಿಟೇಷನ್ ಮೇಲೆ ಗೊತ್ತಾಗುತ್ತೆ ನನ್ನ ಕೈಯಲ್ಲಿ ಆಗೋದಿಲ್ಲ ಬೇಡ ಅಷ್ಟೇ. ಯಾರು ಬದಿಗೆ ಹೋಗ್ತಾರೆ ಅಂತ ದುಡ್ಡು ಹಾಕಿ ನನ್ನ ಕೈಯಲ್ಲಿ ಆಗ್ಲಕ್ಕಾಗೋದಿಲ್ಲ, ನನ್ನ ದುಡ್ಡು ನೋಡ್ಕೊಳ್ಳೋ ಶಕ್ತಿ ನನಗಿಲ್ಲ, ಗೊತ್ತಾಯ್ತಾ? ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಜವಾಬ್ದಾರಿ ಅವ್ರನ್ನ ತಯಾರಿಲ್ಲ, ದೋಷ ಇಲ್ಲ. ಯಾವ ಕೊಟ್ಟವಿ ನಿಮ್ಮನ್ನು ಚೆಕ್ ಮಾಡ್ತಾರ ಜೊತೆಗೆ ಅಂತ ಹೇಳಿ ತಗೊಂಡ ಎಲ್ಲ ಉಪಯೋಗಿಸ್ಬಿಟ್ಟ ಮೋಸ ಮಾಡಾಗಿಲ್ಲ. ಎಷ್ಟೋ ಜನ ಮಾಡಿಬಿಡ್ತಾರೆ. ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯ, ಆದ್ರಿಂದ ಕಾಮ ಅಂತ ಅನಿಸ್ಲಿಲ್ಲ. ದಾನ ತಗೊಳ್ಳೋದೇನಲ್ಲ ಕಾಮ ಅಲ್ಲ, ಅದು ಲಂಚ ತಗೊಂಡ್ರೆ ಕಾಮ, ಫೀಸ್ ತಗೊಂಡ್ರೆ ಕಾಮ ಅಲ್ಲ. ಯಾತಕ್ಕೆ ಏನಿದೆ ಅಲ್ಲಿ ಎಂಟ್ರಿ ಮಾಡ್ತಾರೆ ಅಕೌಂಟಬಲ್ ಅದು. ದಾನ ಶಬ್ದ ಸರಿಯಾದ ಅರ್ಥ ಅದೇನೆ. ಎಂದು ದಾನ ಯಾವ್ದ ಭಿಕ್ಷೆ, ಭಿಕ್ಷೆಗಷ್ಟೇ, ಭಿಕ್ಷೆಗಷ್ಟೇ. ಯತಿಗಳಲ್ಲಿ ಎರಡಿದ್ದಾರೆ, ಬಿಡಿ ಸನ್ಯಾಸಿಗಳು ಬೇರೆ, ಮಠಾಧೀಶರು ಬೇರೆ. ಮಠಾಧೀಶರಿಗೆ ಜವಾಬ್ದಾರಿ ಇದೆ, ಏನದು, ಸಂಸ್ಥೆ ನಡೆಸಬೇಕು, ಸಿಬ್ಬಂದಿ ಇದ್ದಾರೆ, ಸಂಬಳ ಕೊಡ್ಬೇಕು ಅವ್ರಿಗೆ. ಅದಕ್ಕೆ ಏನ್ ಮಾಡ್ಬೇಕು ಅವರು, ಅದಕ್ಕೆ ತಗೋಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಾವು ತಗೋಬೇಕಾಗಿಲ್ಲ, ತಮ್ಮ ಪ್ರತಿನಿಧಿ ತಗೊಂಡ್ಬಿಟ್ರೆ ಮುಗಿದು ಅಕೌಂಟ್. ಈ ಮ್ಯಾನೇಜರ್ ಬಂದು ದುಡ್ಡು ಇಸ್ಕೋತಾನ, ಯಾರು ಇಸ್ಕೋತಾರೆ, ಅಪಾಯಿಂಟೆಡ್ ಕ್ಯಾಶಿಯರ್ ಇಸ್ಕೋತಾರೆ, ಆ ಥರ ಇಸ್ಕೊಂಡ್ಬಿಟ್ರೆ ಆಗೋಯ್ತು. ಹಿಡಿತಾ? ನಮ್ಮ ಜನರು ಒಂದು ಅಭ್ಯಾಸ ಮಾಡಿಸ್ಬಿಟ್ರು ಅಷ್ಟೇ, ಅವ್ರ ಕೈಲಿ ಕೊಡ್ಬೇಕು ಕೊಡ್ಬೇಕು ದೊಡ್ಡವ್ರ ಕೈಲಿ ಅಂತ ಹೇಳ್ಬಿಟ್ಟು ಅಭ್ಯಾಸ ಮಾಡಿಸಿದ್ರೆ ಹೊರತು ಕೊಡಬೇಕಾಗಿಲ್ಲ. ಸಂಸ್ಥೆ ಕೆಲಸತ್ತೆ ಆನ್ಲೈನ್ ಕ್ರೆಡಿಟ್ ಮಾಡಿಬಿಡ್ತಾರಲ್ಲ, ಅವ್ರು ಯಾರಂತ ಗೊತ್ತು ಕೂಡ ಆಗೋದಿಲ್ಲ, ನಂಬರ್ ಗೊತ್ತಾಗುತ್ತೆ ಅಷ್ಟೇ. ಇವ್ರ ಉದ್ದೇಶ ಏನು, ನಾನು ಕೊಟ್ಟೆ ಅಂತ ಗೊತ್ತಾಗಬೇಕಾಗಿಲ್ಲ, ಪರ್ಪಸ್ತಿ ಬಿಟ್ಟಿದ್ರೆ ಸಾಕು. ಆ ಥರ ಗುಪ್ತದಾನ ಅಂತೀವಲ್ಲ ಆ ಥರ, ಅದನ್ನು ಮಾಡ್ಬೋದು, ತಪ್ಪಲ್ಲ. ಆದರೆ ಬಿಡಿ ಸನ್ಯಾಸಿಗಳು ಇಲ್ಲೇ ಇಲ್ಲ. ಯಾಕೆ? ಅವ್ರು ಏನೂ ಇಲ್ಲ, ಸಂಸ್ಥೆ ಇಲ್ಲ, ಸಿಬ್ಬಂದಿ ಕೂಡ ಇರೋದಿಲ್ಲ ಅವ್ರಿಗೆ, ಏನೇನೂ ಇರೋದಿಲ್ಲ. ಆದ್ದರಿಂದ ಇಸ್ಕೊಳ್ಳಾಗೆ ಇಲ್ಲ. ಅದಕ್ಕೆ ಅವ್ರು ಜೈನ ಸನ್ಯಾಸಿಗಳು ಉತ್ತರ ಕೊಡ್ತಾರೆ, ಆ ಉತ್ತರ ಹೇಗೆ ಇರಲಿ, ರೀಸನ್ ಇದೆ ಅಂತ. ಅವರೆಲ್ಲ ರೋಮ ಕೇಳಿಸ್ಕೊತಾರೆ, ಅವ್ರಿಗೆ ಕ್ಷೌರ ಇಲ್ಲ, ಕೇಳಿಸ್ಕೊತಾರೆ. ಯಾತಕ್ಕೆ ಅಷ್ಟೆ? ಅದು ಹಿಂಸೆ, ಸುಖ ಅಲ್ಲ ಅದೇನೋ ಹಿಂಸೆ. ಯಾತಕ್ಕೆ ಅಂದರೆ ಬೇರೆ ದಾರಿ ಇಲ್ಲ, ನಾವು ನಾವೇ ಕಿತ್ಕೋ, ನಾವೇ ಅವರೇ ಕಿತ್ಕೋಬೇಕು, ಇನ್ನೊಬ್ಬರ ಕೈಲಲ್ಲ, ಅವರೇ ಕಿತ್ಕೋಬೇಕು ಅದನ್ನು. ಯಾಕೆ ಇನ್ನೊಬ್ಬರ ಕೈ ಕಿತ್ಕೊಂಡು ದುಡ್ಡು ಕೊಡೋದು, ದುಡ್ಡಿಲ್ಲ ಮಾತ್ರ ನಾವೇ ಕಿತ್ಕೋತೀವಿ ಅಂತ ಹೇಳ್ತಾರೆ. ಆ ಲಾಜಿಕ್ ಅದು, ಅದನ್ನು ಗೊತ್ತಾಯ್ತಾರೆ ಇವಾಗ, ಲಾಜಿಕ್ ಅಷ್ಟೇ. ಬಟ್ ಆ್ಯಕ್ಚುಲಿ ಅದು ಅರ್ಥ ಬೇರೆ, ಅವ್ರು ಮಾಡಿದ್ದು ಅತಿ ಆಯ್ತು. ಅದು ಅವ್ರ ಉಸಿರು ಕೂಡ ಆಡಬಾರ್ದು ಅನ್ಕೋತಾರೆ, ಮೂಡ್ ಕಟ್ಕೊಂಡ್ಬಿಡ್ತಾರೆ, ಪ್ರಾಣಿಗಳು ಸಾಯಿತು ಅಂತೇಳಿ. ಹಾಗೆ ಮೂಗು ಮುಚ್ಕೊಂಡ್ಬಿಟ್ಟು ಹೋಗಿಬಿಡ್ತಾರೆ. ಇದ್ರೆ ಅತಿ ಮಾಡಕ್ಕೆ ಬರೋದಿಲ್ಲ, ಯಾವಾಗ ಅತಿ ಮಾಡಿದ್ರೆ ತಪ್ಪಾಗುತ್ತೆ. ಒಂದು ಲಿಮಿಟ್ ಇರಬೇಕು, ಅತಿ ಮಾಡ್ತಾರೆ ಅದು ಬೇರೆ. ಬಟ್ ಕಾನ್ಸೆಪ್ಟ್ ಇದೆಯಲ್ಲ ಹಿಂದೆ, ನಮ್ಮ ಸ್ವಂತ ದುಡ್ಡಿಲ್ಲ ಅಂದಮೇಲೆ ನಾಲ್ಕು ಸ್ಪಾತ್ ಏನಾದರೂ ಕಟ್ಟಿಂಗ್ ಹೋದ್ರೆ ದುಡ್ಡು ಕೊಡೋಗಿಲ್ಲ ನಾವು, ಅದಕ್ಕೆ ನಾವೇ ಕಟ್ ಮಾಡ್ಕೋತೀವಿ, ನಾವೇ ಕಿತ್ಕೋತೀವಿ ಅಂತ ಹೇಳ್ತಾರೆ. ಆ ಲಾಜಿಕ್ ಇದೆ ಹಿಂದ್ಗಡೆ, ಅದನ್ನ ಅರ್ಥ ಮಾಡಿಕೊಂಡ್ರೆ ಸನ್ಯಾಸಿಗಳಿಗೆ ಏನೂ ಇಲ್ಲ, ದಾನ ತಗೊಳ್ಳೋ ಹಕ್ಕಿಲ್ಲ ಅಂತ ಪ್ರೂವ್ ಆಯ್ತಲ್ಲಿ. ಜಾತ ಶ್ರದ್ಧೋ ಮತ್ಕಥಾಸು ನಿರ್ವಿಣ್ಣ ಸರ್ವಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇಪಿ ಹರೀಶ್ವರ. ನಾನು ಇಷ್ಟಪಟ್ಟಿದ್ದು ದುಃಖಾತ್ಮಕ ಅಂತ ಗೊತ್ತಾಯಿತು ಅಂತ ಗೊತ್ತಾಗತ್ತೆ. ಆ ತಮಾಷೆಗೆ ಹೇಳ್ತಾರಲ್ಲ, ದೇವ್ರ ಪ್ರತ್ಯಕ್ಷರ ಏನು ಬೇಕು ಅಂತ ಕೇಳಿದ, ಮುಟ್ಟಿದ್ದೆಲ್ಲ ಚಿನ್ನಾಗಲಿ ಅಂತ ಕೇಳಿದ. ಅವನು ಓಕೆ ಅಂದ, ಮುಟ್ಟಿದ ಚಿನ್ನ ಆಯ್ತು, ಖುಷಿರೋ ಖುಷಿ ಹೊಡಿ, ಏನೇನೋ ಮುಟ್ಟಿದ ಚಿನ್ನ ಆಯ್ತು. ಪ್ರಾಬ್ಲಮ್ ಬಂದಿದ್ದೆ ಯಾವಾಗ, ಊಟ ಕುತ್ಕೊಂಡ ಚಿನ್ನ ಬಂದಾಯ್ತು, ಆಗ ಹೊಡ್ಕೊಳಕ್ ಶುರು ಮಾಡಿದ್ರು. ತನ್ನ ಮಗಳು ಓಡಿ ಬಂದು ಎತ್ಕೊಂಡು ಆದ್ರೂ ಬಂಗಾರ ಆಗೋಯ್ತು. ಆಗ ಎಷ್ಟು ಡೇಂಜರ್ ದುಃಖಾತ್ಮಕ ಅನ್ ಕಾಮನ್, ಯಾರು ಬದ್ದು ಮಾಡಿದ ಕೆಲಸ ಏನೋ, ದಯವಿಟ್ಟು ವಾಪಸ್ ತಗೋಬರೋಣ, ಇಲ್ಲವರೆ ನನಗೆ ಏನು ಮೊದಲಿದ್ದಾಗ ಇರ್ತೀನಿ, ಯಾವ್ದು ಗಂಟೆ ಬೇಡ ಅಂತ ಹೇಳಿದ್ರು. ದುಃಖಾತ್ಮಕ ಅನ್ ಕಾಮನ್ ಅವನಿಗೆ ಗೊತ್ತಾಯ್ತು, ನಿಮಗೆ ಗೊತ್ತಾಗುತ್ತೆ, ಲೇಟ್ ಆಗಿಬಿಟ್ಟಿರುತ್ತೆ ಅಷ್ಟೇ ಹೊರತು. ಯಾವುದೇ ಕಾಮನೆ ಹಿಂದೆ ಏನಿದೆ, ರಿಸ್ಕ್ ಫ್ಯಾಕ್ಟರ್ ಇದೆ, ರಿಸ್ಕ್ ಇದೆ. ಶೇರ್ ತಗೋಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ ಹೇಗಿರುತ್ತೆ ಆ ಥರ, ರಿಸ್ಕ್ ಇರೋದ್ರಿಂದ ತಂಟೆಗೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ತಥೋ ಫಜೇ ತಮಾಂ ಪ್ರೀತಃ ಶ್ರದ್ಧಾಲು ದೃಢ ನಿಶ್ಚಯ ಜುಷಮಾನಶ್ಚ ತಾನ್ ಕಾಮಾನ್ ದುಃಖೋದರ್ ಕಾಂಶ್ಚ ಗರ್ಹಯನ್. ಅಲ್ಲಿಗಿರಲಿ, ನಾಳೆ ಅದನ್ನು ಕಟ್ಟಡ ಮಾಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಯಸಾಂ ಕಮಲಾಲಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ ಶ್ರೀನಿವಾಸ. ಇವತ್ತು ಬೇಡ, ಸ್ವಲ್ಪ ಅಲ್ಲಿ ಅಡ್ಕೊಂಡಿದ್ದೆ ಅಡ್ಕೊಳಕ್ಕ. ಯಾಕೆ ಯುದ್ಧ ಮಾಡ್ದ ಅಂತಲ್ಲ, ಏನಿಲ್ಲ, ಅದು ಸಾಧನೆ ಮಾಡೋದು ದೇವರು ಅರ್ಪಣೆ ತಗೊಂಡೇ ಮಾಡ್ತಾರೆ, ಹಾಗೇನು ಮಾಡಿದ್ದ ಅರ್ಪಣೆ ತಗೊಂಡ ಭೂಭಾರ ಹರಣಕ್ಕೆ ಬಂದಾಗ
ಹಲೋ.